ஹரி ஓம் ஸ்ரீ குருப்பியோ நம. அபுதம் பங்கரைதம் அஜடம் விமலம் சதா ஆனந்த தீர்த்தமதுலம் பஜே தாபத்ரயாபகம் மித்யா சித்தாந்த துத்வாந்த வித்வம்ஷ்ண விசக்ஷண ஜெய்தீர்த்தாக்கிய தனிர்பாசகம் நோ ஹிருதம்பரே அர்த்திகல்பித கல்போயம் பிரத்யர்த்திகத கேசரி வியாசதீர்த்த குரு பூயாத் அஸ்மதிஷ்டாத்த சித்தையே தபோ வித்யா விரக்தியாதி சத்குணோகாகரானம் வாதிராஜ குருன் வந்தி ஹைக்ரீப்தாஸ்ரயான் பூஜ்ய ராகவேந்திராய சத்யதர்மரதாய பததாம் கல்பவருஷாய நமதாம் காமதேனவே துர்வாதி துவாந்தவையே வைஷ்ணவேந்தீவரேந்தவே ஸ்ரீராகவேந்திர குருவே நமச்சிந்தையாளவே ஆபாதமௌலி பர்யந்தம் குருநாமாக்தி ஸ்மரே தேன விக்னாஹ பிரணஷ்யந்தி சித்யந்த மனோரதாஹ ஹரிஹ ஓம் ஸ்ரீ குருப்யோ நமஹ. நாவு ஹரிகதாமிருத சாரதல்லி 12ನೇ சந்தி நாடி பிரகரண சந்தி ನಾಡಿ ಪ್ರಕರಣ ಸಂಧಿಯನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನಮಗೆ ಲಾಸ್ಟ್ ಕ್ಲಾಸ್ನಲ್ಲಿ 41-42 ಪದ್ಯದವರೆಗೂ ನೋಡಿದ್ದೀವಿ. ಶ್ರೀ ವಿರಿಂಚ್ಯಾದಿ ಅಮರ ಗಣ ಸಂಸೇವಿತ ಅಂಗ್ರಿ ಸರೋಜ ಈ ಜಡ ಜೀವ ರಾಶಿಗಳೊಳ ಹೊರಗೆ ಒಳಗೆ ಹೊರಗೆ ನೆಲೆಸಿದ್ದು ನಿತ್ಯದಲ್ಲಿ ಸಾವಕಾಶನು ಎನಿಸಿ ತನ್ನ ಕಳೇವರದಲ್ಲಿ ಇಂಬಿಟ್ಟು ಸಲಹುವ ದೇವ ದೇವಕಿ ರಮಣ ದಾನವಹರಣ ಜಿತಮರಣ ಅಂತೇಳಿ ದೇವಕಿ ಶಬ್ದಕ್ಕೆ ದೇವಕಿ ರಮಣ ದೇವಕಿ ಪುತ್ರನಾದ ಪುತ್ರ ರೂಪದಲ್ಲಿ ದೇವಕಿಗೆ ಆನಂದ ಕೊಡುವವನು ಅಂತ ಒಂದರ್ಥ. ಇಲ್ಲ ದೇವಕಿ ರಮಣ ಅಂದರೆ ದೇವಕಿ ಎಂಬ ಶಬ್ದಕ್ಕೆ ಲಕ್ಷ್ಮಿ ಅಂತ ನಮ್ಮ ಸಿದ್ಧಾಂತದಲ್ಲಿ ಹಾಗೂ ಇನ್ನೊಂದರ್ಥ. ಸೊ ದೇವಕಿ ಅಂದರೆ ದೇವಕಿ ಲಕ್ಷ್ಮೀದೇವಿ ಅಂತಲ್ಲ, ವಸುದೇವನ ಹೆಂಡತಿ ದೇವಕಿ ಲಕ್ಷ್ಮೀದೇವಿ ಅಂತಲ್ಲ, ದೇವಕಿ ಎನ್ನುವ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತಲೂ ಅರ್ಥ ಬರುತ್ತೆ. ದೇವ ಪರಮಾತ್ಮ ಅವನಿಂದ ಕಾ ಆನಂದವನ್ನು ಪಡೆಯುವವಳು ದೇವಕಿ, ಅದಕ್ಕೆ ಮುಖ್ಯವಾದ ಲಕ್ಷ್ಮಿಗೆ ಅಪ್ಲೈ ಆಗುತ್ತೆ ಅಂತೇಳಿ. ಸೊ ಆ ವಿಧವಾಗಿ ಲಕ್ಷ್ಮೀ ರಮಣನಾದ ಪರಮಾತ್ಮ ಅಂಥೇಳಿ, ದಾನವಹರಣ ರಾಕ್ಷಸರ ಅವರನ್ನು ಸಂಹಾರ ಮಾಡಿದವನು, ಜಿತಮರಣ ಅವನು ಜಿತಮರಣ ಅಂತ ಹೇಳಿದರೆ ತನಗೆ ತಾನು ಮರಣವನ್ನು ಗೆದ್ದಿದ್ದಾನೆ ಅಂದರೆ ಪರಮಾತ್ಮನಿಗೆ ಯಾವ ಮರಣ ದೇಹತ್ಯಾಗ ರೂಪವಾದ ಮರಣವು ಯಾವತ್ತೂ ಇಲ್ಲ, ನಿತ್ಯ ಅವನು ಸ್ವತಂತ್ರ ಅಂಥೇಳಿ. ಅಷ್ಟೇ ಅಲ್ಲದೆ ಇನ್ನು ವಿಶೇಷ ಅರ್ಥ ಜಿತಮರಣ ಅಂದರೆ ಜಿತಮರಣರಾದವರು ಅವರು ಅಂದರೆ ಮೋಕ್ಷಕ್ಕೆ ಹೋದವರು ಮೋಕ್ಷಜೀವಿಗಳು ಯಾರಿದ್ದಾರೋ ಅವರಿಗೆ ಆಶ್ರಯಪಾತನಾಗಿದ್ದಾನೆ. ಜಿತಮರಣರಿಗೆ ಅವನು ಆಶ್ರಯಪಾತನಾಗಿದ್ದಾನೆ, ಅವರನ್ನು ಹೊಂದಿದವನು, ಅವರನ್ನು ತನ್ನ ಒಳಗೆ ಇಟ್ಟುಕೊಂಡವನು ಅಂಥೇಳಿ, ಜಿತಮರಣಗಳು ಇದ್ದವನು ಅಂಥೇಳಿ ಪೌರಿ ಅಂತ ಹೇಳಿದರೆ ಅದೊಂದರ್ಥ. ಈ ವಿಧವಾಗಿ ಅದು ನೋಡಿದಾದ ಮೇಲೆ ಮಾಸವೊಂದಕ್ಕೆ ಪ್ರತಿ ದಿವಸದಲ್ಲಿ ಶ್ವಾಸಗಳು ಅಹೌ 48,000+6 ಲಕ್ಷ ಸಂಖ್ಯೆಯಲ್ಲಿ ಹಂಸನಾಮಕ ಹರಿಯ 16 ಈ ಶತಾಬ್ದದಲ್ಲಿ ಭಜಿಸೆ ಒಲಿವ ದಯಾ ಸಮುದ್ರ ಕುಚೇಲಗ ಒಲಿದಂದದಲ್ಲಿ ದಿನದಿನದಿ ಅಂಥೇಳಿ ಆ ಸಂಖ್ಯೆ ಹೇಗೆ ಬರುತ್ತೆ ಅಂತ ನೋಡಿದ್ದೀವಿ. ದಿನಕ್ಕೆ 21,600 ಜಪಗಳ ಪ್ರಕಾರ ಒಂದು ದಿನಕ್ಕಂತ ಹಾಕೊಂಡ್ರೆ ನಮಗೆ ಒಂದು ವರ್ಷದ ಒಳಗೆ ಎಷ್ಟಾಗತ್ತೆ, ಒಂದು ತಿಂಗಳವರೆಗೆ ಎಷ್ಟಾಗತ್ತೆ ಇದೆಲ್ಲ ನೋಡಿದ್ದೀವಿ. ಕೊನೆಗೆ 116 ವರ್ಷಗಳಂತ ಹಾಕಿದರೆ ಅದನ್ನು ನಾವು ಗುಣಿಸಿ 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 ಹಾಕಿದರೆ ಕೊನೆಗೆ ಬರುವಂತಹ 90,20,16,000 ಶ್ವಾಸ ಜಪಗಳನ್ನು ಒಂದು ಆಯುರ್ಮಾನದಲ್ಲಿ ಒಂದು ರೂಪದಲ್ಲಿ ವಾಯುದೇವರು ಪ್ರತಿಯೊಂದು ಜೀವನ ಸ್ಥೂಲ ದೇಹದ ಒಳಗೆ ಇದ್ದು ತಾವು ಮಾಡ್ತಾರೆ ಅಂಥೇಳಿ ಇಲ್ಲಿ ಎಲ್ಲಾ ಸ್ಥೂಲ ದೇಹಗಳ ವಿಚಾರವೇ ನಡೀತಾ ಇದೆ. ಸ್ಥೂಲ ದೇಹದೊಳಿದ್ದು ವರ್ಷಕ್ಕೆ 7,70,000 ಮೇಲೆ 76,000 ಶ್ವಾಸ ಜಪಗಳನ್ನು ಗಾಳಿದೇವನು ಕರುಣದಲ್ಲಿ ಈರೇಳು ಲೋಕದಲ್ಲಿ, ಇದು 43ನೇ ಪದ್ಯ. ಸೊ ನಾವು ಇಷ್ಟ ಮಾಸವೊಂದಕ್ಕೆ ಪ್ರತಿ ದಿವಸದಲ್ಲಿ ಅನ್ನೋದು ನಾಡಿ ಪ್ರಕರಣ ಸಂದಿಯಲ್ಲಿ 42ನೇ ಪದ್ಯ, ಅದಾದ ಮೇಲೆ 43ನೇ ಪದ್ಯ 12ನೇ ಸಂಧಿ, ನಾಡಿ ಪ್ರಕರಣ ಸಂದಿಯಲ್ಲಿ 43ನೇ ಪದ್ಯವನ್ನು ಈಗ ನೋಡ್ತಾ ಇದ್ದೀವಿ. 43ನೇ ಪದ್ಯ, ಸ್ಥೂಲ ದೇಹದೊಳು ಇದ್ದು ವರ್ಷಕ್ಕೆ 7,70,000 ಮೇಲೆ 76,000 ಶ್ವಾಸ ಜಪಗಳನ್ನು ಗಾಳಿದೇವನು ಕರ್ಣದಲ್ಲಿ ಈರೇಳು ಲೋಕದೊಳ್ಳ ಚೇತನ ಜಾಳದಲ್ಲಿ ಮಾಡುವನು ತ್ರಿಜಗದ್ ವ್ಯಾಪ್ತ ಪರಮಾಪ್ತ ಅಂತೇಳಿ. ಇಲ್ಲಿ ಏನು ನೋಡೋಣ. ಇಲ್ಲಿ ತ್ರಿಜಗದ್ ವ್ಯಾಪ್ತ ಪರಮಾಪ್ತ, ಮೂರು ಲೋಕಗಳಲ್ಲಿಯೂ, ಮೂರು ಲೋಕಗಳಂತ ಹೇಳಿ ಒಂದು ಈರೇಳು ಲೋಕದೊಳ್ಳ ಚೇತನ ಜಾಳದಲ್ಲಿ ಮಾಡುವನು ತ್ರಿಜಗದ್ ವ್ಯಾಪ್ತ, ಮೂರು ಲೋಕದಲ್ಲಿ ವ್ಯಾಪ್ತ ಅಂತ ಹೇಳಿದ್ದಾರೆ. ಮತ್ತು ಈರೇಳು, ಏಳು ಅಂದ್ರೆ 7, ಈರೇಳು ಅಂದ್ರೆ 2×7=14, 14 ಲೋಕಗಳು. ಸೊ 14 ಲೋಕಗಳು ಕೆಲವು ಕಡೆ ಮೂರು ಲೋಕಗಳಂತ ಹೇಳಿ ಇದು ಏನು ಅಂತ ಹೇಳಿದ್ರೆ, ಈ 16 ಲೋಕಗಳನ್ನೋದು ಮೂರು ಗ್ರೂಪಿಂಗ್ಸ್, ಮೂರು ವ್ಯಕ್ತಿ ಮೂರು ಲೋಕ ಅಂತ ಹೇಳಿದಾಗ ಊರ್ಧ್ವ ಲೋಕಗಳು, ಅಧೋ ಲೋಕಗಳು, ಮಧ್ಯ ಲೋಕಗಳು ಅಂತಕೊಂಡ್ರೆ ಮೂರು ಲೋಕಗಳಂತ ಆಗುತ್ತೆ. ಅದೇ 14 ಲೋಕಗಳನ್ನು ತಕೊಂಡ್ರೆ ಫರ್ದರ್ ಸಬ್ ಡಿವಿಷನ್, ಸೊ ಒಂದು ಕ್ಲಾಸ್ ಆಫ್ ಡಿವಿಷನ್, ಇನ್ನೊಂದು ಕ್ಲಾಸ್ ಆಫ್ ಡಿವಿಷನ್. ಸೊ ಅದಕ್ಕೇನು ದೇರ್ ಇಸ್ ನೋ ವಿರೋಧ ಏನು ಇಲ್ಲ, ದೇರ್ ಇಸ್ ನೋ ಕಾನ್ಫ್ಲಿಕ್ಟ್. ಸೊ ಎರಡು ವಿಧವಾಗಿ ರೆಪ್ರೆಸೆಂಟ್ ಮಾಡಬಹುದು ಅಂತೇಳಿ. ಸೊ ಸ್ಥೂಲ ದೇಹದೊಳಿದ್ದು ವರ್ಷಕ್ಕೆ 7,70,000 ಮೇಲೆ 76,000 ಜಪಗಳನ್ನು ಮಾಡ್ತಾರೆ ಅಂತೇಳಿ. ಸೊ ಈ ಸಂಖ್ಯೆ ಕೂಡ ಹೇಗೆ ಬರುತ್ತೆ ಅಂತ ನಾವು ನೋಡಿದ್ದೀವಿ. ಏನಂದ್ರೆ ಜೀವೋತ್ತಮರ ಅಂತ ವಾಯುದೇವರಿಗೆ ಗಾಳಿದೇವ ಅಂತ ಹೇಳಿದರೆ, ಗಾಳಿದೇವ ಅಂದ್ರೆ ಪ್ರವಾಹ ವಾಯು ಇಲ್ಲ ಈ ವಿಧವಾಗಿ ಅಹಂಕಾರಿಕ ವಾಯುನೋ ಅಂತ ತಗೊಳ್ಳದೆ ಗಾಳಿದೇವ, ಗಾಳಿ ಅಂದ್ರೆ ನಾರ್ಮಲ್ ಆಗಿ ವಿಂಡ್ ಅಂತ. ಸೊ ಗಾಳಿದೇವ ವಿಂಡ್, ಆದ್ರೆ ಇಲ್ಲಿ ವಿಂಡ್ ಅಲ್ಲ ಇದು, ಗಾಳಿದೇವ ಅಂದ್ರೆ ಜೀವೋತ್ತಮರಾದ ವಾಯುದೇವರು. ಯಾಕೆ ಜೀವೋತ್ತಮರಾದ ವಾಯುದೇವರಿಗೆ ಗಾಳಿದೇವ ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಗಾಳಿದೇವ ವಿಂಡ್ನಲ್ಲಿ ಕೂಡ ಅವರು ಅಂತರ್ಗತರಾಗಿ ಮುಖ್ಯವಾಗಿ ಅಂದ್ರೆ ಅವರ ಒಂದು ಮುಖ್ಯವಾದ ಅಧಿಷ್ಠಾನ, ಯಾಕಂದ್ರೆ ಆ ವಾಯು ಪ್ರವಾಹ ವಾಯುನಲ್ಲಿ ಅವರ ಒಂದು ಮುಖ್ಯವಾದ ಅಧಿಷ್ಠಾನ ಇದೆ. ಅದಕ್ಕೆ ನಮಗೆ ಅನಿಲ ವಾಯು ಅನ್ನುವ ಶಬ್ದಗಳು, ಪ್ರವಾಹ ವಾಯುಗೆ ಉಪಯೋಗಿಸುವಂತಹ ಶಬ್ದಗಳನ್ನು ಮುಖ್ಯ ಪ್ರಾಣನಿಗೂ ನಾವು ಉಪಯೋಗಿಸ್ತೇವೆ. ಅನಿಲ ಅಂದ್ರೆ ಮುಖ್ಯ ಪ್ರಾಣ, ಅನಿಲ ಅಂದ್ರೆ ಪ್ರವಾಹ ವಾಯುಗೂ ಅನಿಲ ಅಂತ ಹೇಳ್ತೀವಿ. ಸೊ ಇಲ್ಲಿ ಗಾಳಿದೇವ ಅಂದ್ರೆ ನಾವು ಜೀವೋತ್ತಮರಾದ ವಾಯುದೇವರನ್ನೇ ತಗೋಬೇಕು, ಯಾಕಂದ್ರೆ ಹಂಸನಾಮಕ ಜಪ ಸ್ಥೂಲ ದೇಹದಲ್ಲಿದ್ದು ವರ್ಷಕ್ಕೆ 7-20 ಲಕ್ಷದ ಮೇಲೆ 76,000 ಶ್ವಾಸ ಜಪಗಳನ್ನು ಮಾಡುವುದು ಮುಖ್ಯ ಪ್ರಾಣ ದೇವರೇ ಆದ ಕಾರಣದಿಂದ ಇಲ್ಲಿ ಗಾಳಿದೇವ ಅಂದ್ರೆ ಜೀವೋತ್ತಮರಾದ ಮುಖ್ಯ ಪ್ರಾಣ ದೇವರು ವಾಯುದೇವರನ್ನೇ ನಾವು ತಗೋಬೇಕು. ಅವರು ಪ್ರತಿಯೊಬ್ಬರ ಸ್ಥೂಲ ದೇಹದ ಒಳಗೆ ಇದ್ದವರಾಗಿ ವರ್ಷಕ್ಕೆ, ಅಂದ್ರೆ ವರ್ಷ ಅಂದ್ರೆ 360 ಡೇಸ್ ಅಂತ ತಗೊಂಡ್ರೆ ದಿನಕ್ಕೆ 21,600 ಶ್ವಾಸಗಳಂತ ಹೇಳಿದ್ರೆ ವರ್ಷಕ್ಕೆ ಅದನ್ನು ಮಲ್ಟಿಪ್ಲೈ ಬೈ 360, ಅದಕ್ಕೆ ನಮಗೆ ಎಷ್ಟು ಬರುತ್ತೆ ಅಂದ್ರೆ 77,76,000 ಆಗುತ್ತೆ. ಇಷ್ಟು ಒಂದು ಜಪಗಳನ್ನು ಮಾಡುತ್ತಾರೆ ಅಂತೇಳಿ ಅದನ್ನೇ ಹೇಳ್ತಾ ಇದ್ದಾರೆ. 7-20 ಲಕ್ಷದ ಮೇಲೆ 76,000 ಅಂದ್ರೆ 77,76,000 ಅಷ್ಟು ಶ್ವಾಸ ಜಪಗಳನ್ನು ಅವರು ಮಾಡ್ತಾ ಇರ್ತಾರೆ. ಎಲ್ಲಿ ಅಂದರೆ ಅವರು ನಮಗೆ ಪ್ರತಿಯೊಬ್ಬರ ಸ್ಥೂಲ ದೇಹದ ಒಳಗೆ ಅಂತ ಹೇಳಿದಾಗ 14 ಲೋಕಗಳಿರುವಂತಹ ಸಮಸ್ತ ಚೇತನ ಜಾಲದ ಒಳಗೆ ಇದ್ದು ಮಾಡ್ತಾರೆ. ಅವರು ಕರುಣಾಮಯರು, ಕರುಣದಲ್ಲಿ ಮಾಡ್ತಾರೆ. ಅವರು ಶ್ವಾಸ ಜಪಗಳನ್ನು ಮಾಡಿದ್ರೆ ನಮಗೆ ಏನಾಗಬೇಕಾಗಿದೆ, ನಮಗೆ ಹೇಗೆ ಕರುಣತ್ವ ಅಂದ್ರೆ ಅವರು ನಮಗೆ ತೋರಿಸುವಂತಹ ಕರುಣತ್ವ ಏನಂದ್ರೆ, ನಮ್ಮ ಒಳಗೆ ಇದ್ದು ಅವರು ತಮ್ಮ ಸಾಧನಾ ರೂಪಕವಾಗಿ ಆ ಜಪಗಳನ್ನು ಮಾಡುವಾಗ ಅವರು ಮಾಡುವ ಆ ಜಪವನ್ನು ನಾವು ಸ್ಮರಣೆ ಮಾಡಿದ್ರೆ ಒಂದು ಅತ್ಯಲ್ಪವಾದ ಆ ಜ್ಞಾನದ ದೆಶೆಯಲ್ಲಿ ನಮ್ಮನ್ನು ಕರಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಅವರು ಕರುಣಾಮಯರು, ಕರುಣದಲ್ಲಿ ಅಂತ ಹೇಳಿ ಅದಕ್ಕೆ ಹೇಳಿದ ಕರುಣದಲ್ಲಿ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಸ್ಥೂಲ ದೇಹದೊಳಿದ್ದು ವರ್ಷಕ್ಕೆ ಇಷ್ಟು ಜಪಗಳನ್ನು ಮಾಡ್ತಾ ಇರ್ತಾರೆ. ಅವರು ಗಾಳಿದೇವನು ಕರುಣದಲ್ಲಿ ಆ ಜೀವರಾಶಿಗಳ ಮೇಲೆ ಇರುವ ಕರುಣದಿಂದ ಅವರು ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಈ ಕರುಣಾ ಶಬ್ದ ನಮಗೆ ಇನ್ನು ಹೇಗಂದ್ರೆ ಪರಮಾಪ್ತ, ಅವರು ಪರಮ ಆಪ್ತರು ಅಂದ್ರೆ ಯಾರಾದರೆ ಪರಮಾತ್ಮನ ಶುದ್ಧ ಭಕ್ತರು ಆಗಿರ್ತಾರೋ ಭಗವದ್ಭಕ್ತರಿಗೆ ಅವರು ಆಪ್ತರಾಗಿ, ಆಪ್ತರು ಅಂದ್ರೆ ಹೊಂದಲಕ್ಕೆ ಯೋಗ್ಯರಾದವರು. ನಮಗೆ ಆಪ್ತರು ಯಾರನ್ನ ಆಪ್ತರು ಅಂತ ಕರೀತಾರೆ ಅಂದ್ರೆ ಅವರು ಆ ಸಮಂತಾತ್ಮ ಹೊಂದುವುದು, ದಟ್ ಮೀನ್ಸ್ ಒನ್ ಟು ಹೂಮ್ ವಿ ರೀಚ್ ವಿತ್ ಫುಲ್ ಕಾನ್ಫಿಡೆನ್ಸ್ ವಿತೌಟ್ ಎನಿ ಫಿಯರ್. ಅವರು ನಮಗೆ ಆಪ್ತರು, ಯಾರ ಹತ್ತಿರ ಆದರೆ ನಾವು ಭಯವನ್ನು ಬಿಟ್ಟು ವಿಶ್ವಾಸದಿಂದ ಹೋಗ್ತೀವೋ ಅವರು ನಮಗೆ ಆಪ್ತರು ಅಂತ ಕರಿತೀವಿ. ಪರಮ ಆಪ್ತರು ಯಾರು ಅಂದರೆ ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುವಂತಹ ಗುರುಗಳು ಅವರು ಪರಮ ಆಪ್ತರು. ನಮಗೆ ಸತ್ಶಾಸ್ತ್ರ ರಚನೆಯನ್ನು ಮಾಡಿ, ನಮಗೆ ಜ್ಞಾನ ಪ್ರದಾನ ಮಾಡಿ, ಎಲ್ಲ ಮುಕ್ತಿಯೋಗ್ಯ ಜೀವರಾಶಿಗಳಿಗೆ ಅವರಿಗೆ ಬೇಕಾದ ಸಾಧನೆಗೆ ಅನುಕೂಲವಾದ ಒಂದು ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೆ ಅವರು ಪರಮಾಪ್ತರಾಗಿದ್ದಾರೆ. ತ್ರಿಜಗದ್ವ್ಯಾಪ್ತ, ಎಲ್ಲ ಕಡೆಯೂ ವ್ಯಾಪ್ತರಾಗಿದ್ದಾರೆ. ಇಂತಹ ವಾಯುದೇವರ ಅನುಗ್ರಹವನ್ನು ನಾವು ಪಡೆಯಬೇಕೆಂದರೆ ಅವರು ಮಾಡುವಂತಹ ಈ ಜಪದ ಕ್ರಮವನ್ನು ನಾವು ಅನುಸಂಧಾನ ಮಾಡ್ಕೋಬೇಕು. ಹೇಗೆ ಅನುಸಂಧಾನ ಮಾಡ್ಕೋದು? ಅವರು ಏನು ಜಪ ಮಾಡ್ತಾರೆ? ಹಂಸನಾಮಕ ಜಪ ಮಾಡ್ತಾರೆ. ಈ ಹಂಸನಾಮಕ ಜಪ ಅಂತ ಎಲ್ಲ ಕಡೆ ಕೇಳ್ತಾ ಇರ್ತೀವಿ. ಏನು ಈ ಹಂಸನಾಮ ಅನ್ನೋದು ವಿಸ್ತಾರವಾಗಿ ನೋಡ್ತೀವಿ ಅಂತ ಲಾಸ್ಟ್ ಕ್ಲಾಸ್ ಮೆನ್ಷನ್ ಮಾಡಿದ್ದೆ. ಈ ಹಂಸನಾಮಕ ಜಪ ಇದನ್ನು ನಮಗೆ ವರ್ಣನೆ ಮಾಡಿ ಆಚಾರ್ಯ ಹೇಳಿದರೆ, ಓಂ ಹಂಸ ಸೋಹಂ ಸ್ವಾಹ ಅನ್ನೋದು ಮೂಲಮಂತ್ರ. ಈ ಮಂತ್ರವನ್ನು ವಾಯುದೇವರು ಶ್ವಾಸಮಂತ್ರ ಜಪವಾಗಿ ಯಾವಾಗಲೂ ಒಂದೊಂದು ಶ್ವಾಸದಲ್ಲಿ ಈ ಜಪವನ್ನು ಒಂದು ಸಾರಿ ಮಾಡ್ತಾರೆ. ಈ ಮಂತ್ರವನ್ನೇ ಪೂರ್ವೇದ್ಯು ಪ್ರಾತರಾರಭ್ಯ ಆದ್ಯ ಸೂರ್ಯೋದಯ ಪರ್ಯಂತ ಮಧ್ಯೇಹಸ್ಥ ಮುಖ್ಯ ಪ್ರಾಣೇನ ಮಯಾಚ ಕೃತೇನ 600-1,000,000 ಶ್ವಾಸ ರೂಪ ಹಂಸ ಮಂತ್ರ ಜಪೇನ ಭಗವಾನ್ ಹಂಸರೂಪಿ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತಾಂ ಪ್ರೀತೋ ವರದವು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ವಾಯುದೇವರನ್ನು ಅಧಿಕಾರಿಗಳಾಗಿ ಮಾಡಿ ನಮ್ಮ ಒಳಗೆ ಇರುವಂತಹ ಬೆಳಿಗ್ಗೆಯಿಂದ ಸೂರ್ಯೋದಯದಿಂದ ಸಾಯಂಕಾಲವರೆಗೂ ಇದ್ದು ನನ್ನ ದೇಹದಲ್ಲಿದ್ದು ಮುಖ್ಯ ಪ್ರಾಣದೇವರಿಂದ ಮುಖ್ಯ ಪ್ರಾಣದೇವರು ನನ್ನ ದೇಹದ ಒಳಗೆ ಇದ್ದು ಇಷ್ಟು ಜಪಗಳನ್ನು ಮಾಡ್ತಾ ಇದ್ದಾರೆ. 600-1,000,000 ಅಂದ್ರೆ ನಾವು ಹೇಳಿದಂಗೆ 21,600 ಜಪಗಳನ್ನು ಮಾಡ್ತಾ ಇದ್ದಾರೆ. ಇಷ್ಟು ರೂಪದ ಹಂಸ ಜಪವನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಮಾಡುವ ಜಪದಿಂದ ಪರಮಾತ್ಮ ಪ್ರೀತನಾಗಿದ್ದಾನೆ. ನನ್ನ ದೇಹವನ್ನೊಂದು ಒಂದು ಜಸ್ಟ್ ಟೂಲ್ ಆಗಿ ಉಪಯೋಗಿಸಿಕೊಂಡು ಮಾಡ್ತಾ ಇದ್ದಾರೆ. ಅವರು ಮಾಡುವಂತಹ ಈ ಜಪದಿಂದ ನಾನು ನನಗೆ ಆ ಸ್ವಲ್ಪ ತಿಳುವಳಿಕೆ ಬರುವಂತೆ ಮಾಡಿ, ಆ ತಿಳುವಳಿಕೆ ನನಗೆ ಬಂದಿರುವುದರಿಂದ ಆ ನನ್ನ ಸ್ವಲ್ಪ ಅಲ್ಪ ಜ್ಞಾನದಿಂದ ಆ ಪರಮಾತ್ಮ ಲಕ್ಷ್ಮೀನಾರಾಯಣನು ಪ್ರೀತನಾಗಲಿ, ಅವನಿಗೆ ಇದನ್ನು ಅರ್ಪಣೆ ಮಾಡ್ತೀನಿ. ಆ ವಾಯುದೇವರು ಮಾಡುವ ಈ ಜಪವನ್ನು ತಿಳುಕೊಳ್ಳುವ ಒಂದು ಸ್ವಲ್ಪ ಪ್ರಯತ್ನದಿಂದ ಬರುವ ಸ್ವಲ್ಪ ಪುಣ್ಯವನ್ನು ಕೂಡ ಆ ವಾಯುದೇವರಿಗೆ ಮೂಲಕವಾಗೇ ಪರಮಾತ್ಮನಿಗೆ ಅರ್ಪಣೆ ಮಾಡ್ತೀನಿ ಅಂತ ಹೇಳಿ, ಮಾತರಿಶ್ವಾದ ದಾತಿ ಅಂತ ಹೇಳಿ ಎಲ್ಲವೂ ವಾಯುದೇವರ ಮೂಲಕವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಸೊ ವಾಯುದೇವರನ್ನೇ ಅಧಿಕಾರಿಗಳಾಗಿ ಮಾಡಿ ಪರಮಾತ್ಮನಿಗೆ ಮತ್ತು ಸಮರ್ಪಣೆ ಮಾಡೋದು, ಇದಕ್ಕೆ ಅಧಿಕಾರಿಗಳು ಅವರೇ, ಅವರೇ ಇದನ್ನು ಮಾಡ್ತಾ ಇರ್ತಾರೆ. ಅದು ಮಾಡುವ ಶಕ್ತಿ ಅವರಿಗೆ ಇದೆ, ನನಗೆ ಅಂತಹ ಹಂಸನಾಮಕ ಜಪವನ್ನು ಮಾಡುವ ಶಕ್ತಿ ಸಹಿತ ಇಲ್ಲ. ಆದರೆ ಅವರು ಮಾಡುವ ಜಪವನ್ನು ತಿಳಿಕೊಳ್ಳುವ ಮೂಲಕವಾಗಿ ಈ ಮಂತ್ರದ ಒಂದು ಅನುಸಂಧಾನ ಹೇಗೆ ಎನ್ನುವ ಜ್ಞಾನ ಅವರು ನನಗೆ ಕೊಡಬೇಕು ಅಂತೇಳಿ ಅದು ತಿಳ್ಕೊ. ಈ ಹಂಸನಾಮಕ ಜಪ ಮೂರು ಪ್ರಕಾರವಾಗಿರುವಂತಹದ್ದು. ಇದರಲ್ಲಿ ಮೂರು ಭಾಗ, ಹಂಸ, ಸೋಹಂ, ಸ್ವಾಹ ಅನ್ನುವುದು. ತಂತ್ರಸಾರದಲ್ಲಿ ಇದರ ಫಾರ್ಮೇಷನ್ ಹೇಗೆ ಬರುತ್ತೆ ಅಂತ ಹೇಳಿ, ಅದರ ಮೇಲೆ ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ಇದರ ಅರ್ಥ ಏನು ಅಂತ ಹೇಳಿದ್ದಾರೆ. ಅದು ಫಾರ್ಮೇಷನ್ ಹೇಳುವಾಗ, ವಿಯತ್ಸೈತಿ ಯುಗ್ಮಾರ್ನೋ ವಿಪರೀತಶ್ಚ ಸಸ್ಮೃತಃ ವಿಸರ್ಗಹೀನೋ ವೇತಶ್ಚ ಬಿಂದುಹೀನೋತ್ತರಸ್ತಥ ತ್ರಯೇತೇ ಮಹಾಮಂತ್ರಾಃ ಪುರುಷಾರ್ಥ ಚತುಷ್ಟಯೇ ಕಲ್ಪವೃಕ್ಷಾಃ ಪ್ರಿಯಾ ವಿಷ್ಣೋ ವಿಶೇಷ ಜ್ಞಾನದಾಯಕಃ ತೈಹಿ ಏವ ತು ದ್ವಿರಾವೃತ್ತೈಹಿ ಅಂಗಮೇಶಾಂ ಪ್ರಕೀರ್ತಿತಂ ಅಂತ ಹೇಳಿ, ಇದರಲ್ಲಿ ವಿಯತ್ ಅತ್ರ ವಿಯತ್ ಆಕಾಶ ಬೀಜಂ ಹಕಾರ ಇತ್ಯರ್ಥ ಅಂತ ಹೇಳಿ. ಇಲ್ಲಿ ಏನಂದ್ರೆ ವಿಯತ್ ಸ, ವಿಯತ್ ಅಂದ್ರೆ ಹ, ಹಂ ಅದಕ್ಕೆ ಬಿಂದು ಸೇರಿಸಿದ್ರೆ ಹಂ ಆಗತ್ತೆ. ಹಂ ಅದರ ಮೇಲೆ ಸ, ಸ ಅನ್ನೋದು ಸೇರಿಸಿದಾಗ ಸ ಮತ್ತು ಅದರ ಬಿಂದು ಸಹಿತವಾದ ಹಂ ಹಂ ಆಗತ್ತೆ. ಹ ಹಂ ಹಂ, ಅದಾದ ಮೇಲೆ ಸ ಸಕಾರ ಬರುತ್ತೆ, ಅದು ವಿಸರ್ಗ ಸಹಿತವಾದ ಸಕಾರ, ಅದು ಸೇರಿದ್ರೆ ಹಂ ಸಹ ಅನ್ನುವುದು ಯುಗ್ಮವರ್ಣ ಎರಡು ಅಕ್ಷರಗಳ ಒಂದು ಜಪ, ದ್ವಿಅಕ್ಷರ ಮಂತ್ರ ಅದು ಹೇಳಲ್ಪಡ್ತದೆ, ಎರಡು ಅಕ್ಷರಗಳ ಮಂತ್ರ. ಈ ಹಂಸ ಮಂತ್ರ ಎರಡು ಅಕ್ಷರಗಳ ಮಂತ್ರ ಅದನ್ನು ವಿಪರೀತ ವ್ಯುತ್ಕ್ರಮೇಣ ಅಂದ್ರೆ ರಿವರ್ಸ್ ಆರ್ಡರ್ ನಾಗಿ ಓದಿದರೆ ಹಂಸಃ ಬಿಕಮ್ಸ್ ಸಹ ಹಂ. ಸಹ ಅನ್ನೋದು ಸೋ, ಸಹ ಸೋ, ವಿಸರ್ಗಕ್ಕೆ ಓಕಾರ ರಕಾರ ಇವೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ, ಸಹ ಅನ್ನೋದು ಸೋ ಅಂತವೂ ಆಗುತ್ತೆ. ಸೋ ಹಂ, ಸೋ ಹಂ ಸಹ ಅನ್ನೋದೇ ಸೋಹಂ ಅನ್ನೋ ಕೂಡ ಎರಡು ಅಕ್ಷರಗಳ ದ್ವಿತೀಯ ಮಂತ್ರ ಆಗುತ್ತೆ, ಎರಡನೇ ಮಂತ್ರ. ಸೊ ಮೊದಲನೇ ಮಂತ್ರ ಹಂಸಃ, ಎರಡನೇ ಮಂತ್ರ ಸೋಹಂ. ಸೊ ಹಂಸಃ ಸೋಹಂ ಅನ್ನೋದಾಗತ್ತೆ. ಈ ಹಂಸಃ ಸೋಹಂ ಎರಡು ಫಾರ್ಮ್ ಆದ ಮೇಲೆ ಮತ್ತು ಅದರನ್ನೇ ಇನ್ನೊಂದು ಉಪಲಕ್ಷಣ, ವೇತಶ್ಚ ವಾಕಾರೇಣ ಇತಃ ಯುಕ್ತಶ್ಚ ಕಾರ್ಯ ತತಶ್ಚ ಸ್ವ ಇತಿ ಭವತಿ ಅಯಂ ಚ ಬಿಂದುಹೀನೋತ್ತರ ಬಿಂದುನ ಅನುಸ್ವಾರೇಣ ರಹಿತ ಉಪಲಕ್ಷಣಮೇತತ್ ಅಂತ ಹೇಳಿ, ಇದು ಹಂಸ ಸ್ವ ಅದಾದ ಮೇಲೆ ಅದನ್ನೇ ಸ ಹ ಅನ್ನೋದು ಸಾಗೆ ವಕಾರ ಸೇರಿಸಿ ಸ್ವ ಹ ಅಂತ ಸೇರಿಸಿದರೆ ಅದು ಅದಕ್ಕೆ ಆ ಸೋಹಂ ಅನ್ನೋದು ಸ್ವಾಹ ಅನ್ನೋ ಫಾರ್ಮೇಷನ್ ಆಗತ್ತೆ. ಸೊ ಈ ವಿಧವಾಗಿ ಇದು ಮೂರನೇ ಮಂತ್ರ, ತೃತೀಯ ಮಂತ್ರ ಇದು ಸ್ಮೃತ ಇತ್ಯರ್ಥ ಅಂತೇಳಿ. ಸೊ ಅದಕ್ಕೆ ಹಂಸಃ ಸೋಹಂ ಸ್ವಾಹ ಅನ್ನುವ ಮಂತ್ರ ತ್ರಿಯಾತ್ಮಕ ಮಾಲಾರೂಪವಾದ ಮಂತ್ರ, ಷಡಕ್ಷರ ಹಂಸ ಮಂತ್ರ ಅಂತ ಹೇಳ್ತಾರೆ. ಆರು ಅಕ್ಷರಗಳಿಂದ ಕೂಡಿದಂತಹ ಹಂಸ ಮಂತ್ರ. ಇದಕ್ಕೆ ಅರ್ಥವನ್ನು ನೋಡಿದಾಗ ನಮಗೆ ಇದರ ಅರ್ಥದ ವಿಸ್ತಾರವನ್ನು ಹೇಳಿದ್ದಾರೆ. ಇದು ಬೃಹಾರಣ್ಯಕ ಭಾಷೆಯಲ್ಲಿ ಶರೀರಾನಭಿಮಾನ ಯೋ ಹೃದಯ ಸಂಸ್ಥೋಜನಾರ್ದನ ಅಭಿಮಾನವತೋ ದೇಹೇ ಜೀವಸ್ಯ ಸ ನಿಯಾಮಕ ಸೇವ ಸೂರ್ಯ ಸಂಸ್ಥಸ್ಥ ಹಂಸ ಸೋಹಮಿತಿ ಶ್ರುತ ಹಂತೃತ್ವಾದ್ ಹಂಸನಾಮಾಸೌ ಸೋಹಂ ಚ ಅಸೌ ಅಹೇ ಯತಃ ಸ ಏವ ಸೂರ್ಯ ಸಂಸ್ಥೇನ ರೂಪೇಣ ಐವ ಅಕ್ಷಿಣಿಸ್ತಃ ಅಂಥೇಳಿ. ಸೊ ಹಂಸ ಅಮ್ಮನ್ನುವ ಶಬ್ದಕ್ಕೆ ಅರ್ಥ ಏನಂದ್ರೆ ಹಂಸಃ ಇಲ್ಲ ಸೋಹಂ ಅಂತ ಹೇಳಿದೆ. ಅಭಿಮಾನವತೋ ದೇಹೇ ಜೀವಸ್ಯ ಸ ನಿಯಾಮಕ ಅಂತೇಳಿ, ಸಂಸ್ಥ ಅಂದ್ರೆ ಏನು, ಪರಮಾತ್ಮ ಎಲ್ಲರ ಒಳಗೆ ಹ ಇದ್ದಾನೆ ಅಂದ್ರೆ ದೇಹದಲ್ಲಿ ಜೀವನ ನಿಯಾಮಕನಾಗಿ ಅವನಿದ್ದಾನೆ. ಆ ಕಾರಣದಲ್ಲ ಹ ಇಲ್ಲ. ಹಂಸ ಅಂದ್ರೆ ಹಂತೃತ್ವ ಎಲ್ಲವನ್ನು, ಹಂಸನಾಮ ಅಂದ್ರೆ ಅವನು ನಮ್ಮ ಸಂಸಾರದ ರೂಪವನ್ನು ಹಂಸ ಹನನ ಮಾಡ್ತಾನೆ, ಸಂಸಾರವನ್ನು ನಿರ್ಮೂಲನ ಮಾಡ್ತಾನೆ, ಅದಕ್ಕೆ ಅವನು ಹಂಸ. ಅಷ್ಟೇ ಸ ಅಂದ್ರೆ ಸ ಏವ ಸೂರ್ಯ ಸಂಸ್ಥೇನ, ಸ ಸೂರ್ಯನಲ್ಲಿ ಇರುವವನಕ್ಕೋಸ್ಕರ ಸ ಅಂತೇಳಿ, ಇಲ್ಲ ಸ ಸಾರರೂಪನಾದ ಕಾರಣದಿಂದ ಸ ಅಂತೇಳಿ. ಸೊ ಹಂಸ ಅನ್ನೋದು ಎರಡು ಅಕ್ಷರಗಳಿಗೆ ಹಂಸ ಅಂತ ತಗೊಂಡ್ರೆ ಅವನು ಸಾರರೂಪನಾಗಿದ್ದಾನೆ, ಎಲ್ಲ ಸಂಸಾರದ ಬಂಧನಗಳನ್ನು ನಿರ್ಮೂಲನೆ ಮಾಡ್ತಾನೆ, ಅದಕ್ಕೆ ಹಂಸ ಅಂತೇಳಿ ಅದೊಂದರ್ಥ. ಈ ವಿಧವಾಗಿ ಆ ಸೂರ್ಯ ಸಂಸ್ಥೆಯ ರೂಪೇಣ ಇವ ಅಕ್ಷಿಣಿ, ನಮ್ಮ ಕಣ್ಣಿನಲ್ಲಿರುವಂತಹ ಸೂರ್ಯನ ಒಳಗಿದ್ದು ನಮ್ಮ ಕಣ್ಣಿನ ಮೂಲಕವಾಗಿ ಅವನು ನಮಗೆ ಸಾರವಂತವಾದ ವಸ್ತುಗಳನ್ನು ತೋರಿಸ್ತಾನೆ. ಆದ ಕಾರಣದಿಂದಲೇ ಅವನು ಸ ಅಂದ್ರೆ ಜೀವರಾಶಿಗಳಿಗೆ ಸಾರವಾದ ಇದನ್ನು ನಾವು ಒಂದು ಶಾಸ್ತ್ರ ಅಧ್ಯಯನ ಮಾಡಬೇಕಂದ್ರೆ ಅದ ಬೇಕಾದನ್ನು ಆ ಜ್ಞಾನಿಗಳಿಗೆ ಅದರ ಅರ್ಥವನ್ನು ತಾನು ತಿಳಿಸಿಕೊಡ್ತಾನೆ. ಅದಕ್ಕೂ ಅವನು ಸಾರತ್ವ ಜ್ಞಾನದ ಸಾರವನ್ನು ಕೊಡುವವನು ಆದ ಕಾರಣದಿಂದ ಅವನು ಸ ಅಂತ ಹೇಳಿ. ಈ ವಿಧವಾಗಿ ಅಥೋಹಂ ಬ್ರಹ್ಮಾಸ್ಮಿ ಇತ್ಯಾದಿ ಅಹಂ ಶಬ್ದೋ ಅಹೇಯತ್ವವಾಚೀತಿ ಸಿದ್ಧಂ ಅಹಮೇವ ಹಿ ಅಹೇಯತ್ವ ಜೀವೇನ ಸಹಭಾವತಃ ಅಸೌ ಅಹರಿತಿ ಪ್ರೋಕ್ತಃ ಸರ್ವಲೋಕ ಪ್ರಕಾಶನಾತ್ ಪ್ರಾಣೇ ಸ್ಥಿತೋ ಯಃ ಪುರುಷಃ ಸೋ ಅಸೌ ಅಹಮಿತಿ ಸ್ಮೃತಃ ಅಹೇಯತ್ವಾದ್ ಅಸುತ್ವಾಚ್ಚ ಮೇಯತ್ವಾತ್ ಅಸ್ಮಿ ನಾಮಕ ಜುಹುರಾಣಂ ಅಲ್ಪಂ ಕುರುವನ್ ನ ಅಹಿಮಿನಂ ಜಾನಾತಿ ಅಂತ ಹೇಳಿ ಇದು ಇದೇನೆಂದ್ರೆ ಇದು ಅಹೇಯತ್ವಾತ್ ಇದು ಸೋಹಂ ಅಂತ ತಗೊಂಡ್ರೆ ಅಹಂ ಅಹಂ ಅಂತ ತಗೊಂಡ್ರೆ ಹಂ ಅಂದ್ರೆ ದಟ್ ವಿತೌಟ್ ವಿಚ್ ಸಂಬಡಿ ಕ್ಯಾನ್ ಸ್ಟೇ ಹಂ ಹೇಯತ್ವದಿಂದ ಅಂದ್ರೆ ವಿತೌಟ್ ವಿಚ್ ಸಂಬಡಿ ಕ್ಯಾನ್ ಸ್ಟೇ ಅಹಂ ಅಂದ್ರೆ ಅದನ್ನು ಬಿಟ್ಟಿರ್ಲಕ್ಕಾಗೋದಿಲ್ಲ ಅಹೇಯತ್ವ ಅಂದ್ರೆ ವಿಚ್ ಇಸ್ ಅನವಾಯ್ಡಬಲ್ ಆರ್ ವಿಚ್ ಕೆನಾಟ್ ಒನ್ ಕೆನಾಟ್ ಸ್ಟೇ ವಿತೌಟ್ ಇಟ್ ಅವನಿಲ್ಲದರೆ ಅವರು ಇರಲಾರು ಯಾವರೂ ಕೂಡ ಇರಲಾರು ಅದಕ್ಕೆ ಅವನು ಅಹೇಯ ಎಲ್ಲರಿಗೂ ಅಹೇಯ ಅವನು ಎಲ್ಲದರ ಒಳಗೆ ಅಂತರ್ಯಾಮಿಗಿದ್ದಾನೆ ಅವನು ಇಲ್ಲದೆ ಜಾಗನೇ ಇಲ್ಲ ಅವನು ಅಹೇಯನಾಗಿದ್ದಾನೆ ಅಂದ್ರೆ ಅವನು ಬಿಡಲಕ್ಕೆ ಯಾವ ಜಡಕ್ಕೂ ಚೇತನಕ್ಕೂ ಸಾಧ್ಯವಿಲ್ಲ ಅವನು ಹೀಸ್ ಇನ್ಸಪರಬಲ್ ಹೀಸ್ ಅನವಾಯ್ಡಬಲ್ ಹೀಸ್ ನೋ ನಥಿಂಗ್ ಕ್ಯಾನ್ ಎಕ್ಸಿಸ್ಟ್ ವಿತೌಟ್ ಹಿಮ್ ಅದಕ್ಕೆ ಅವನು ಅಹೇಯ ಅಂತ ಕರೀತಾರೆ ಅಹೇಯ ಅಂದ್ರೆ ವಿತೌಟ್ ಹಿಮ್ ನಥಿಂಗ್ ಕ್ಯಾನ್ ಎಕ್ಸಿಸ್ಟ್ ಅದಕ್ಕೆ ಅವನು ಅಹೇಯತ್ವ ಅಷ್ಟೇ ಅಲ್ಲದೆ ಅಸುತ್ವ ಅಚ್ಚ ಅವನು ಅಹ ಅದೇ ಅಸ್ಮಿ ಅಂತೇಳಿ ಅಸ್ಮಿ ಅಂತ ಕೊಂಡ್ರೆ ಅಸು ಅಸ್ ಅನ್ನುವ ಧಾತಕ್ಕೆ ಅಸುತ್ವ ಅಂದ್ರೆ ಎಲ್ಲರ ಒಳಗೆ ಇದ್ದಾನೆ ಅನ್ನುವುದು ಒಂದು ಅಸ್ತಿತ್ವ ಹೇಳುವಂತಹದ್ದು ಅಸುತ್ವ ಅಂದ್ರೆ ಪ್ರಾಣತ್ವ ಎಲ್ಲರಿಗೂ ಅವನು ಪ್ರಾಣಪ್ರದನ ಆಗಿದ್ದಾನೆ ಅದಕ್ಕೆ ಅಸು ಆಗಿದ್ದಾನೆ ಅಂದ್ರೆ ಅಸು ಅಂದ್ರೆ ಪ್ರಾಣ ಅಂತೇಳಿ ಅಸುಗಳು ಅಂದ್ರೆ ಪ್ರಾಣಗಳು ಅಸು ಪ್ರಾಣಪ್ರಾಯನಾಗಿದ್ದಾನೆ ಹಿ ಈಸ್ ದ ಲೈಫ್ ಫಾರ್ ಎವ್ರಿಥಿಂಗ್ ಅದಕ್ಕೆ ಅವನು ಅಸು ಅಂತ ಹೇಳಿ ಅದಕ್ಕೆ ಮೇಯತ್ವ ಇದ್ದಾನೆ ಅಸ್ಮಿ ಅಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದಾರೆ ಬ್ರಹ್ಮನಾದ ಪರಮಾತ್ಮ ಅಹಂ ಅಹೇಯನಾಗಿದ್ದಾನೆ ಅಸ್ಮಿ ಅಸುವಾಗಿದ್ದಾನೆ ಪ್ರಾಣರೂಪನಾಗಿದ್ದಾನೆ ಮೇಯತ್ವ ಅಂದ್ರೆ ತಿಳಿಯಲ್ಪಡುವವನು ಅಂದರೆ ಪರಮಾತ್ಮನನ್ನೇ ನಾವು ತಿಳಿಯಬೇಕು ಮುಖ್ಯವಾಗಿ ತಿಳಿಯಲಕ್ಕೆ ಯೋಗ್ಯನಾದವನು ಪರಮಾತ್ಮ ಮುಖ್ಯವಾದ ಜ್ಞಾನ ಅವನದೇ ಬೇಕಾಗಿದೆ ಅವನ ಜ್ಞಾನ ಬಂದರೆ ಬೇರೆ ಜ್ಞಾನಗಳು ಅದೇ ಬರುತ್ತೆ ಅದಕ್ಕೆ ಮೇಯತ್ವದಿಂದ ಅಂದ್ರೆ ತಿಳಿಯಲ್ಪಡುವವನಾಗಿದ್ದಾನೆ ಕಾರಣದಿಂದ ಅವನು ಮಿ ಅಂತ ಸೊ ಅಸ್ಮಿ ಅಂದ್ರೆ ಈ ವಿಧವಾಗಿ ಅಹೇಯತ್ವ ಅಸುತ್ವ ಮೇಯತ್ವ ಅಂದರೆ ಬಿಡಲಕ್ಕೆ ಸಾಧ್ಯವಾಗದೇ ಇರುವುದು ಎಲ್ಲದಕ್ಕೂ ಪ್ರಾಣಪ್ರದನಾಗಿರುವುದು ಎಲ್ಲರಕ್ಕೆ ತಿಳಿಯಲ್ಪಡುವವನಾಗಿದ್ದಾನೆ ಆ ಕಾರಣದಿಂದ ಅವನು ಅಹಂ ಅಸ್ಮಿ ಅನ್ನುವ ಶಬ್ದಗಳಿಂದ ತಿಳಿಯಲ್ಪಟ್ಟಿದ್ದಾನೆ ಅಂಥೇಳಿ ಅದು ಒಂದು ಅರ್ಥ ಸೊ ಅಹಂ ಅಸ್ಮಿ ಅಂಥೇಳಿ ಅದೇ ವಿಧವಾಗಿ ಸ್ವಾಹ ಅನ್ನುವ ಶಬ್ದ ಇಲ್ಲಿ ನೋಡ್ರಿ ಅಹಂ ಸೋಹಂ ಹಂಸಃ ಸೋಹಂ ಸ್ವಾಹ ಅನ್ನುವ ಶಬ್ದಗಳು ಮೂರು ಶಬ್ದಗಳು ಕೂಡ ಕೆಲವು ಜನ ಏನಂದ್ರೆ ಒಂದು ಪರಮಾತ್ಮನ ಪರವಾಗಿ ಹೇಳುವಂತಹದ್ದು ಇನ್ನೊಂದು ಅದ್ವೈತ ಪರವಾದ ಅರ್ಥ ಇನ್ನೊಂದು ಹಾಗೆ ಅಂತ ತಿಳ್ಕೊಳ್ತಾರೆ ಹಾಗಲ್ಲ ಈ ಮೂರು ಶಬ್ದಗಳು ಪರಮಾತ್ಮನ ಮಂತ್ರಗಳೇ ಸಾಧುಜೀವಿಗಳೆಲ್ಲರೂ ಈ ಮೂರರಲ್ಲಿಯೂ ಪರಮಾತ್ಮನ ಅರ್ಥವನ್ನೇ ನೋಡ್ತಾರೆ ಆದರೆ ಮಿಥ್ಯಾಜೀವಿಗಳು ಇಲ್ಲ ನಾನೇ ಪರಮಾತ್ಮ ಅಂತ ತಿಳಿಯುವವರು ಈ ಮೂರರಲ್ಲಿಯೂ ಕೂಡ ಪರಮಾತ್ಮನಕ್ಕೆ ಜೀವಕ್ಕೆ ಪರಮಾತ್ಮಕ್ಕೆ ಅಭೇದವನ್ನು ತಿಳಿತಾರೆ ನಿತ್ಯ ಸಂಸಾರಿಗಳು ಈ ಮೂರರಲ್ಲಿಯೂ ಕೂಡ ಹಾಗೆ ಹೇಳಬಹುದು ಹೀಗೆ ಹೇಳಬಹುದು ಬೋತ್ ಆರ್ ಪಾಸಿಬಲ್ ಅಂತ ಹೇಳಿ ಮಿಶ್ರ ಜ್ಞಾನದಿಂದ ಕನ್ಫ್ಯೂಸ್ಡ್ ಸ್ಟೇಟ್ ಆ ವಿಧವಾಗಿ ಪ್ರತಿಯೊಂದು ಶಬ್ದಕ್ಕೂ ಎರಡೆರಡು ಅರ್ಥಗಳು ಬರುತ್ತೆ ರೀ ಎರಡೂ ಹೇಳ್ಬೋದು ನಾನೇ ದೇವರನ್ನೋ ಅರ್ಥವೂ ಬರುತ್ತೆ ದೇವರು ಸರ್ವೋತ್ತಮ ಅನ್ನೋ ಅರ್ಥವೂ ಬರುತ್ತೆ ಎರಡು ಅರ್ಥಗಳು ಬರುತ್ತೆ ಅಂತ ತಿಳಿಯುವುದು ಮಿಶ್ರ ಜ್ಞಾನ ಈ ವಿಧವಾಗಿ ಮೂರು ಮಂತ್ರಗಳಲ್ಲಿಯೂ ಮಿಶ್ರ ಜ್ಞಾನವನ್ನು ನೋಡ್ತಾರೆ ನಿತ್ಯ ಸಂಸಾರಿಗಳು ಮೂರು ಮಂತ್ರಗಳಲ್ಲಿಯೂ ಬ್ರಹ್ಮ ಜೀವ ಐಕ್ಯವನ್ನು ನೋಡ್ತಾರೆ ಮಿಥ್ಯಾವಾದಿಗಳು ಅಜ್ಞಾನವಾದಿಗಳು ತಮೋಯೋಗ್ಯರಾದ ಜೀವಗಳು ಸಾತ್ವಿಕರಾದವರು ಮೂರರಲ್ಲಿಯೂ ಕೂಡ ಪರಮಾತ್ಮನ ಪರವಾದ ಅರ್ಥವನ್ನೇ ನೋಡ್ತಾರೆ ಈ ಸ್ವಾಹ ಅನ್ನುವ ಶಬ್ದ ನೋಡಿದರೆ ಸ್ವಾಹ ಶಬ್ದ ನಾವು ಹಂಸ ಸೋಹಂದಕ್ಕೆ ನೋಡಿದ್ದೇವೆ ಪರಮಾತ್ಮನ ಪರವಾಗಿ ಹೇಳುವಂತಹ ಅರ್ಥಗಳು ಸ್ವಾಹ ಅನ್ನುವ ಶಬ್ದಕ್ಕೆ ಪರಮಾತ್ಮನ ಪರವಾಗಿ ಹೇಗೆ ಅರ್ಥಗಳು ಅಂತ ಹೇಳಿದರೆ ಒಂದು ಸ್ವಾಹ ಎಲ್ಲರೂ ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು ಅಂತ ಸಮರ್ಪಣಾ ರೂಪವಾಗಿ ಒಂದು ನೋಡ್ತಾರೆ ಅಷ್ಟೇ ಅಲ್ಲದೆ ಮಿಕ್ಕ ಇನ್ನೂ ಬೇರೆ ಅರ್ಥಗಳೆಲ್ಲ ಇದೆ ಸ್ವಾಹ ಅಂತ ಹೇಳಿದ್ರೆ ಸ್ವ ಆಹ ಸ್ವ ಅಂದರೆ ಪರಮಾತ್ಮನ ಸ್ವರೂಪಗಳು ಅವನ ಸ್ವಂತ ರೂಪ ಸ್ವಕೀಯವಾದ ರೂಪಗಳು ಅಂದರೆ ಪರಮಾತ್ಮನ ರೂಪಗಳು ಯಾವುದು ಯಾವುದಿದೋ ಅವರೆಲ್ಲವೂ ಕೂಡ ಆ ಅಂದರೆ ಪೂರ್ಣವಾದ ರೂಪಗಳಾಗಿ ವ್ಯೂಹ ರೂಪಗಳಾಗಿ ಸ್ವಾರು ಅವನ ಸ್ವರೂಪಗಳೇ ಆ ರೂಪಗಳು ಪೂರ್ಣವಾದ ರೂಪಗಳಾಗಿ ಹ ಇದೆ ಅದು ಪ್ರಸಿದ್ಧವಾದ ವಿಷಯ ಅಂಥೇಳಿ ಮುಕ್ತಿಯೋಗ್ಯರ ಇನ್ನೊಂದು ಉಪಾಸನದಲ್ಲಿ ಸ್ವಾಹ ಅಂದ್ರೆ ಪರಮಾತ್ಮನ ಸ್ವಕೀಯವಾದ ಅವನದೇ ಆದ ಎಲ್ಲ ರೂಪಗಳು ಕೂಡ ವ್ಯೂಹ ರೂಪಗಳಿಗೆ ಕೂಡ ಅಭೇದವನ್ನು ತಿಳ್ಕೊಂಡು ಹಾ ಇದೆ ಎಲ್ಲವೂ ಕೂಡ ಅಂತಹ ಅಭೇದದಿಂದ ಇದೆ ಅಂದ್ರೆ ಪರಮಾತ್ಮನಿಗೆ ಪರಮಾತ್ಮನ ಬೇರೆ ಬೇರೆ ಅನೇಕ ರೂಪಗಳಿಗೂ ಕೂಡ ಅಭೇದವನ್ನೇ ನೋಡಬೇಕು ಅಂತ ತಿಳಿಸುವಂತಹದ್ದು ಸ್ವಾಹ ಅನ್ನುವ ಶಬ್ದ ಈ ವಿಧವಾಗಿ ಈ ಮೂರರಲ್ಲಿಯೂ ಕೂಡ ನಮಗೆ ಪ್ರಸಿದ್ಧವಾದ ಪರಮಾತ್ಮನ ಪರವಾದ ಅರ್ಥಗಳನ್ನು ನೋಡಿದ್ದೀವಿ ಅದೇ ತಮೋಯೋಗ್ಯ ಜೀವರಾಶಿಗಳು ಹೇಗೆ ನೋಡ್ತಾರೆ ಅಂದ್ರೆ ಸೋಹಂ ಅಂದ್ರೆ ಸಹ ಅಹಂ ಅವನೇ ನಾನು ಅಂಥೇಳಿ ಆ ವಿಧವಾಗಿ ನೋಡ್ತಾರೆ ಇಲ್ಲ ಹಂ ಸಹ ಅಂತ ಹೇಳಿದ್ರೆ ಹಂ ಹಂ ಅಂದ್ರೆ ಹಂ ಅನ್ನುವುದು ತಾನು ಪರಮಾತ್ಮ, ಸಹ ಸಹ ಅಂದ್ರೆ ಆ ಪರಮಾತ್ಮನು, ಅಹಂ ಅಹಂ ಆಗಿದ್ದೀನಿ, ಹಂ ಅನ್ನೋದಕ್ಕೆ ಆ ಸೇರಿಸ್ಕೊಂಡು ಅಹಂ ನಾನು, ನಾನೇ ಪರಮಾತ್ಮನಾಗಿದ್ದೀನಿ ಅಂತ ಹೇಳಿ, ಸ್ವಾಹ ಅಂದ್ರೆ ಸ್ವ ನಾನೇ, ಆಹ ಅವನಾಗಿದ್ದೀನಿ ಅಂತ ಹೇಳಿ, ಈ ವಿಧವಾಗಿ ತಮೋಯೋಗ್ಯ ಜೀವಿಗಳು ಮೂರರಲ್ಲಿಯೂ ಕೂಡ ಜೀವ ಪರಮಾತ್ಮ ಅಭೇದವನ್ನೇ ನೋಡ್ತಾರೆ. ನಿತ್ಯ ಸಂಸಾರಿಗಳು ಅವರಿಗೆ ಹಾಗೆ ಈಗ ಎರಡು ಅರ್ಥಗಳು ಬರುತ್ತೆ ಅಂತ ತಿಳ್ಕೊಂಡು, ಅಷ್ಟೇ ಅಲ್ಲದೆ ಆನಂದದಲ್ಲಿ ತಾರತಮ್ಯ ಇರೋದಿಲ್ಲ ಅಂತ ಹೇಳೋ ತಿಳ್ಕೊಂಡು, ಇಲ್ಲ ಜೀವಕ್ಕೆ ಪರಮಾತ್ಮನಿಗೆ ಮಧ್ಯದಲ್ಲಿರುವಂತಹ ತಾರತಮ್ಯ ಜ್ಞಾನವೂ ಇಲ್ಲದೆ ಎಲ್ಲರೂ ಸಮಾನ ಅಂತ ತಿಳ್ಕೊಂಡು, ಮಧ್ಯ ಮಧ್ಯೆ ಕೆಲವು ಜೀವರಾಶಿಗಳೆಲ್ಲ ಸಮಾನವಾಗಿದ್ದಾರೆ ಅಂತೇಳಿ, ನಾನು ದೇವತನ ಆಗಿರ್ತೀನಿ, ನಾನು ಹೀಗೆ ಆಗಿರ್ತೀನಿ, ಹಾಗೆ ಆಗಿರ್ತೀನಿ ಅಂಥೇಳಿ, ಅಂದ್ರೆ ತಮ್ಮ ಒಂದು ತಾರತಮ್ಯದ ಜ್ಞಾನವನ್ನು ಮರೆತಿಬಿಟ್ಟು ಪರಮಾತ್ಮನ ಐಕ್ಯಕ್ಕೆ ಕಡೆಯಕ್ಕೆ ಹಾಗೂ ಹೋಗಲಕ್ಕೆ ಇಷ್ಟವಿಲ್ಲದೆ, ಹೀಗೂ ಇಷ್ಟವಿಲ್ಲದೆ ಮಧ್ಯವಾಗಿ ತ್ರಿಶಂಕು ಸ್ವರ್ಗ ಇದ್ದಂತೆ ಮಧ್ಯದಲ್ಲಿ ಇರುವಂತಹ ಅವರು ನಿತ್ಯ ಸಂಸಾರಿಗಳು. ಈ ವಿಧವಾದ ಮಿಶ್ರ ಜ್ಞಾನದಿಂದ ಅವರು ಕೂಡಿಕೊಂಡಿರ್ತಾರೆ. ಸೊ ಇದೇ ಮೂರು ವಿಧವಾದ ಮಂತ್ರಗಳಲ್ಲಿ ಕೂಡ ಮೂರು ವಿಧ ಜೀವರಾಶಿಗಳು ಮೂರು ವಿಧವಾದ ಸಾಧನೆಯನ್ನು ಮಾಡ್ತಾರೆ ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ನಾವು ಈ ಪದ್ಯವನ್ನು ಮತ್ತೊಂದು ಸಹ ನೋಡ್ಬಿಟ್ಟು ಮುಂಚಕ್ಕೆ ಹೋಗೋಣ. ಸೊ ಇಲ್ಲಿ ಈ ಸ್ಥೂಲ ದೇಹದೊಳು ಇದ್ದು ವರ್ಷಕ್ಕೆ 7,70,000 ಮೇಲೆ 76,000 ಶ್ವಾಸ ಜಪಗಳನ್ನು, ಹಂಸರ ನಾಮಕ ಶ್ವಾಸ ಜಪಗಳನ್ನು ಮಾಡ್ತಾರೆ. ಅದಕ್ಕೆ ಇಲ್ಲಿ ಅದನ್ನು ವ್ಯಾಖ್ಯಾನ ಹೇಳಿದ್ದಾರೆ. ಗಾಳಿದೇವನು ಕರುಣದಲ್ಲಿ ಈರೇಳು ಲೋಕ, ಈರು ಏಳು ಅಂದ್ರೆ 2×7=14, 14 ಲೋಕದೊಳು ಉಳ್ಳ ಇರುವಂತಹ ಚೇತನ ಜಾಲದೊಳು, ಚೇತನಾ ಸಮೂಹದ ಒಳಗೆ ಮಾಡುವನು ಪರಮ ಮಾಡ್ತಾ ಇರ್ತಾನೆ. ಯಾರು? ಮುಖ್ಯ ಪ್ರಾಣದೇವರು. ಅವರು ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಇಲ್ಲಿ ತ್ರಿಜಗದ್ವ್ಯಾಪ್ತ ಪರಮಾಪ್ತ ಅನ್ನೋದು ಮುಖ್ಯ ಪ್ರಾಣದೇವರಿಗೆ ಹೇಳಿದಂತಹ ವಿಶೇಷಣ. ಪರಮಾತ್ಮನಲ್ಲವಾ ತ್ರಿಜಗದ್ವ್ಯಾಪ್ತ ಪರಮಾಪ್ತ ಅನ್ನುವುದು ಮುಖ್ಯ ಪ್ರಾಣದೇವರಿಗೆ ಹೇಳಿದ್ದ ಅಂದ್ರೆ ಪರಮಾತ್ಮನಿಗೆ ಪರಮುಖ್ಯಾರ್ಥದಲ್ಲಿ ಹೇಳುತ್ತೆ. ಇಲ್ಲಿ ಕಾಂಟೆಕ್ಚುವಲ್ ಆಗಿ ಮುಖ್ಯ ಪ್ರಾಣದೇವರಿಗೆ ಹೇಳಿದ್ದಾರೆ. ಮುಖ್ಯ ಪ್ರಾಣದೇವರು ಕೂಡ ತ್ರಿಜಗದ್ವ್ಯಾಪ್ತರು, ಪರಮಾಪ್ತರಾಗಿದ್ದಾರೆ. ಆದರೆ ಇದು ಪರಮಾತ್ಮ ಕೊಟ್ಟಿದಂತಹ, ಅವರಿಗೆ ಕೊಟ್ಟಿದಂತಹ ಶಕ್ತಿ ಇದು ಅಂತ ನಾವು ತಿಳ್ಕೋಬೇಕು. ಇದಾದ ಮೇಲೆ 44ನೇ ಪದ್ಯ, ನೆಕ್ಸ್ಟ್ ಪದ್ಯ, ಈರೆರಡು ದೇಹಗಳ ಒಳು ಇದ್ದು ಸಮೀರ ದೇವನು ಶ್ವಾಸ ಜಪ 400+ 86,000 ತಾ ರಚಿಸುವನು ದಿವಸ ಒಂದಕ್ಕೆ ಮೂರು ವಿಧ ಜೀವರ ಒಳಗೆ ಇದ್ದು ಖರಾರಿ ಕರುಣಾಬಲವು ಇದು ಎಂತುಂಟೋ ಪವನರಾಯಣಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಮುಖ್ಯ ಅಂಶ ಇಲ್ಲಿ ನೋಡ್ರಿ, ಈರೆರಡು ದೇಹಗಳ ಒಳಗೆ ಇದ್ದು, 2×2 ಅಂದ್ರೆ 4, ಈರೆರಡು ಅಂದ್ರೆ 4, 4 ದೇಹಗಳ ಒಳಗೆ ಇದ್ದು ಸಮೀರ ದೇವನು, ಸಮೀರ ದೇವನು ಜೀವೋತ್ತಮರಾದ ವಾಯುದೇವರು, ಮುಖ್ಯ ಪ್ರಾಣದೇವರು ಗಾಳಿದೇವನು ಅಂತ ಹೇಳಿದ್ರೆ ಈ ಸಮೀರ ದೇವನು ಮುಖ್ಯ ಪ್ರಾಣದೇವರು ಶ್ವಾಸ ಜಪಗಳನ್ನು ಮಾಡ್ತಾರೆ. 400+ 86,000 ಅಂದ್ರೆ 86,400. ಈ 86,400 ಹೇಗೆ ಬರುತ್ತೆ? ದಿನಕ್ಕೆ 21,600 ಅಂತ ಹೇಳಿದ್ದಾರೆ, 21,600 ದಟ್ ಮೀನಿ ಒಂದು ದಿನಕ್ಕೆ. ಅದೇ ಒಂದು ದಿನಕ್ಕೆ 4 ದೇಹದ ಒಳಗೆ ಅಂತ ಹೇಳಿದಾಗ ಮಲ್ಟಿಪ್ಲೈಡ್ ಬೈ 4×, 21,600 ಮಲ್ಟಿಪ್ಲೈಡ್ ಬೈ 4×, ಅದೇನಾಗತ್ತೆ 76,000 ಜಪಗಳಾಗತ್ತೆ. ಆದ್ರೆ ಇಲ್ಲಿ 4 ದೇಹಗಳು ಅಂತ ಹೇಳಿದರೆ ಎರಡು ವ್ಯಾಖ್ಯಾನಗಳಲ್ಲಿ ಎರಡು ರೂಪವಾಗಿ ಹೇಳಿದ್ದಾರೆ. ಎರಡು ವ್ಯಾಖ್ಯಾನಗಳಲ್ಲಿ ಎರಡು ರೂಪವಾಗಿ ಹೇಳಿ ಅದು ಹೇಗೆ ಅನ್ನೋ ಎರಡು ವ್ಯಾಖ್ಯಾನಗಳು ನೋಡೋಣ. ಒಂದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಈ 4 ದೇಹಗಳು ಅಂತ ಹೇಳಿದಾಗ ನಮಗೆ 4 ದೇಹಗಳಂತ ಹೇಳತ್ರೂ ಮುಖ್ಯವಾಗಿ ಬರುವ ಉದ್ದೇಶ ಏನಂದ್ರೆ 4 ದೇಹಗಳು ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗದೇಹ, ಸ್ವರೂಪ ದೇಹ ಅಂಥೇಳಿ 4 ದೇಹಗಳನ್ನು ಹೇಳ್ತಾರೆ ಅಂಥೇಳಿ. ಅದು ಹೇಳತ್ಲೆ 4 ದೇಹಗಳ ಒಳಗಿದ್ದರೆ 4 ದೇಹಗಳಲ್ಲಿ 4 ವಿಧವಾದ ಅಷ್ಟು 4×ಮಾಡಿದ್ರೆ ಅಷ್ಟು ಜಪಗಳಾಗುತ್ತೆ, ನಂಬರ್ ಆಗುತ್ತೆ ಅಂಥೇಳಿ. ಅದಕ್ಕೆ ಅಬ್ಜೆಕ್ಷನ್ ಬರುತ್ತೆ. ಏನ್ ಅಬ್ಜೆಕ್ಷನ್ ಬರುತ್ತೆ ಅಂದ್ರೆ ನಾವು ಇದು ನಾಡಿ ಪ್ರಕರಣ ಸಂಧಿಯನ್ನು ಮಾಡ್ತಾ ಇದ್ವಿ. ನಾಡಿ ಪ್ರಕರಣ ಸಂಧಿಯಲ್ಲಿ ಶ್ವಾಸ ಜಪಗಳನ್ನು ಮಾಡ್ತಾ ಇದ್ವಿ. ಶ್ವಾಸ ಜಪಗಳನ್ನು ಮಾಡ್ತಾರೆ ಅಂದ್ರೆ ಶ್ವಾಸ ಮಾಡುವುದು ಸ್ಥೂಲ ದೇಹದಲ್ಲಿ ಮಾತ್ರವೇ ಶ್ವಾಸಗಳಿದೆ, ಅನಿರುದ್ಧ ದೇಹದಲ್ಲಿ, ಲಿಂಗ ದೇಹದಲ್ಲಿ, ಸ್ವರೂಪ ದೇಹದಲ್ಲಿ ಶ್ವಾಸಗಳೇ ಇಲ್ಲ. ಸೊ ಈ 4 ದೇಹಗಳಲ್ಲಿಯೂ ಶ್ವಾಸಗಳಿಲ್ಲದ ಕಾರಣದಿಂದ ಇದು ಆವಿಧವಾಗಿ ನಾವು ತಗೊಳ್ಳಕ್ಕಿಲ್ಲ ಅಂತ ಹೇಳಿ, ಈ 4 ದೇಹಗಳಂತ ಹೇಳಿದರೆ ನಮ್ಮ ಸ್ವರೂಪ ದೇಹ, ನಮ್ಮ ಸ್ವರೂಪ ದೇಹದೊಳಗಿರುವಂತಹ ನಮಗೆ ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ಅಸುರರು ಇದ್ದಾರೆ. ಅದಕ್ಕೆ ಅದೇ ವಿಧವಾಗಿ ನಿತ್ಯ ಸಂಸಾರಿಗಳಾದಂತಹ ಕಾರ್ಯಪ್ರವೃತ್ತಗಳಾದಂತಹ ಜೀವಗಳು ಇದ್ದಾರೆ. ಅಂತಹ ಮೂರು ವಿಧವಾದ ಜೀವರಾಶಿಗಳು, ಅಧಿಕಾರ ಜೀವರಾಶಿಗಳು ಯಾವುದಿದ್ದಾರೋ ನಮ್ಮ ದೇಹದ ಒಳಗೆ, ಅವರ ಸ್ಥೂಲ ದೇಹಗಳಂದ್ರೆ ತತ್ವಾಭಿಮಾನಿ ದೇವತೆಗಳಿದ್ದರೆ ಅವರ ಸ್ಥೂಲ ದೇಹ, ತತ್ವಾಭಿಮಾನಿ ಅಸುರರಾಗಿದ್ದಾರೋ ಅವರ ಸ್ಥೂಲ ದೇಹ, ಅದೇ ವಿಧವಾಗಿ ರಜೋಗುಣ ಪ್ರವರ್ತಕರಾದಂತಹ ನಿತ್ಯ ಸಂಸಾರಿಗಳು ಯಾರಿದ್ದಾರೋ ಅವರ ಸ್ಥೂಲ ದೇಹ. ಈ ವಿಧವಾಗಿ ಮೂರು ವಿಧವಾದ ಜೀವರಾಶಿಗಳ ಸ್ಥೂಲ ದೇಹಗಳು ಇದೆ ಅವರಿಗೆ. ಅವರ ಒಳಗೆ ಸೊ ಒಂದೊಂದು ಸ್ಥೂಲ ದೇಹ ತಗೊಂಡ್ರೆ ಎಲ್ಲ ಸ್ಥೂಲ ದೇಹಗಳೇ ಆಗುತ್ತೆ. ಸೊ ಈ ವಿಧವಾಗಿ ನಮ್ಮ ಸ್ಥೂಲ ದೇಹ ಪ್ಲಸ್ ತ್ರೀ ಅದರ್ ಕೈಂಡ್ಸ್ ಆಫ್ ನಿಯಾಮಕರು ಅವರ ಅಭಿಮಾನಿಗಳು ಅವರ ಸ್ಥೂಲ ದೇಹ, ಈ ವಿಧವಾಗಿ ನಾಲ್ಕು ವಿಧವಾದ ಸ್ಥೂಲ ದೇಹಗಳು ತಗೊಂಡ್ರೆ ನಾಲ್ಕಾಗತ್ತೆ ಅಂತ ಹೇಳಿ. ಇನ್ನೊಂದು ಅಬ್ಜೆಕ್ಷನ್ ಏನಂದ್ರೆ, ಕೆಲವು ಜನ ಮುಖ್ಯ ಪ್ರಾಣ ದೇವರಿಗೆ ವಾಯುದೇವರಿಗೆ ಸ್ವರೂಪದಲ್ಲಿ ಪ್ರವೇಶ ಇಲ್ಲ, ಜೀವ ಪ್ರವೇಶ ಇಲ್ಲ ಅಂತ ಭಾವನೆ ಮಾಡಿಕೊಂಡು ಸೊ ಸ್ವರೂಪ ದೇಹಕ್ಕೆ ಪ್ರವೇಶ ಇಲ್ಲ ಕೋಸ್ಕರ ಇಮೂರೇ ಅಂತೇಳಿ ಆ ವಿಧವಾಗಿಯೂ ಅವರು ಹೇಳ್ತಾರೆ. ಬಟ್ ನಾವು ನೋಡಿದ್ದೀವಿ ಸ್ವರೂಪ ದೇಹದ ಒಳಗೆ, ಯಾಕಂದ್ರೆ ಸ್ವರೂಪ ಅಭಿಮಾನಿ ಜೀವಾಭಿಮಾನಿ ಆದ ಕಾರಣದಿಂದ ಮುಖ್ಯ ಪ್ರಾಣದೇವರಿಗೆ ಜೀವಕ್ಕೆ ಪ್ರವೇಶ ಇದ್ದೇ ಇರಬೇಕು ಅಭಿಮಾನಿತ್ವೇನ. ಅಂದ್ರೆ ಜೀವದ ಒಳಗೆ ಹೇಗೆ ಮುಖ್ಯ ಪ್ರಾಣದೇವರು ಲಿಂಗ ಧಾರಣೆ ಇರುವಂತಹ ಮುಖ್ಯ ಪ್ರಾಣದೇವರು ಪ್ರವೇಶ ಮಾಡಲಿಕ್ಕಾಗತ್ತೆ ಅಂತ ಹೇಳಿದರೆ ಅದು ಪರಮಾತ್ಮ ಕೊಟ್ಟಿರುವಂತಹ ಅಚಿಂತ್ಯ ಶಕ್ತಿನೇ ಸಾಧ್ಯವಾಗುತ್ತೆ. ಸೊ ಅವರು ಹಾಗೆ ಇದ್ದಾರೆ ಅಂತ ನಾವು ನಮಗೆ ಪ್ರಮಾಣಗಳು ಹೇಳಿದ ಕಾರಣದಿಂದ ನಾವು ತಗೋಬೇಕು. ಆದರೆ ನಾಲ್ಕು ವಿಧ ಜೀವ ದೇಹಗಳಂತ ಹೇಳಿದರೆ ಶ್ವಾಸಗಳು ನಡೆಯುವುದು ಒಂದು ಸ್ಥೂಲ ದೇಹದಲ್ಲಿ ಮಾತ್ರವೇ ಆದಾಗ ನಾಲ್ಕು ದೇಹಗಳಲ್ಲಿರುವಂತಹ ಅಷ್ಟು ಶ್ವಾಸಗಳನ್ನು 4 × 21,600 ಅದು ಹೇಗಾಗತ್ತೆ ಅಂತ ಹೇಳಿದರೆ, ಹೌದು ಶ್ವಾಸಗಳು ನಡೆಯುವುದು ನಮ್ಮ ಸ್ಥೂಲ ದೇಹದಲ್ಲಿಯೇ ಶ್ವಾಸಗಳು ನಡೆಯುತ್ತೆ. ಆದರೆ ವಾಯುದೇವರು ನಮ್ಮ ಸ್ಥೂಲ ದೇಹದಲ್ಲಿದ್ದಾರೆ, ಅನಿರುದ್ಧ ದೇಹದಲ್ಲಿದ್ದಾರೆ, ಲಿಂಗ ದೇಹದಲ್ಲಿದ್ದಾರೆ, ಸ್ವರೂಪ ದೇಹದಲ್ಲಿಲ್ಲ. ಸೊ ಇಲ್ಲಿ ಇರುವಂತಹ ವಾಯುದೇವರ ಯಾವ ರೂಪಗಳಿದೋ ಒಂದೊಂದು ದೇಹದಲ್ಲಿ ತಗೊಂಡರೆ ನಾವು ಸ್ಥೂಲ ದೇಹದಿಂದ ಒಂದು ಶ್ವಾಸ ಮಾಡಿದಾಗ ಒಂದು ಶ್ವಾಸ ಜಪ, ಅವರು ಆ ಸ್ಥೂಲ ದೇಹದಲ್ಲಿ ಇರುವ ರೂಪದಿಂದ ಒಂದು ಶ್ವಾಸ ಜಪ ಮಾಡ್ತಾರೆ. ಅನಿರುದ್ಧ ದೇಹದಲ್ಲಿ ಶ್ವಾಸ ನಡಿಬೇಕಾಗಿಲ್ಲ, ಅದೇ ಕಾಲದಲ್ಲಿ ಅನಿರುದ್ಧ ದೇಹದಲ್ಲಿರುವಂತಹ ವಾಯುದೇವರು ಅಲ್ಲಿ ಒಂದು ಜಪ ಮಾಡ್ತಾರೆ. ಅದೇ ವಿಧವಾಗಿ ಲಿಂಗದೇಹ ಮತ್ತು ಒಂದು ಶ್ವಾಸವನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಲಿಂಗದೇಹದಲ್ಲಿರುವಂತಹ ವಾಯುದೇವರ ರೂಪ ಇನ್ನೊಂದು ಹಂಸನಾಮಕದ ಮಂತ್ರ ಜಪವನ್ನು ಮಾಡ್ತಾರೆ. ಅದೇ ವಿಧವಾಗಿ ಸ್ವರೂಪ ದೇಹದಲ್ಲಿರುವಂತಹ ವಾಯುದೇವರ ರೂಪ ನಾವು ಸ್ಥೂಲ ದೇಹದಲ್ಲಿ ಒಂದು ಜಪ ಮಾಡುವ ಕಾಲದಲ್ಲಿಯೇ ಅವರು ಅಲ್ಲಿ ಇನ್ನೊಂದು ಜಪ ಮಾಡ. ಈ ವಿಧವಾಗಿ ಮುಖ್ಯ ಪ್ರಾಣ ದೇವರು ಈ ನಾಲ್ಕು ದೇಹಗಳ ಒಳಗೆ ಇದ್ದು ಆ ವಿಧವಾದ ನಾಲ್ಕು ವಿಧವಾದ ಜಪಗಳನ್ನು ಮಾಡಿದಾಗ 4 times ಮಾಡಿದಾಗ ಅದು 86,000 ಜಪಗಳಾಗತ್ತೆ. ಸೊ ನಮಗೆ ಸ್ಥೂಲ ದೇಹಕ್ಕೆ ಮಾತ್ರವೇ ಶ್ವಾಸ ಇದ್ದರೂ ಅನಿರುದ್ಧ ಲಿಂಗ ಸ್ವರೂಪ ದೇಹಗಳಲ್ಲಿ ಶ್ವಾಸ ಕ್ರಮ ಇಲ್ಲದೇ ಇದ್ದರೂ ಕೂಡ ಶ್ವಾಸ ಜಪಗಳನ್ನು ವಾಯುದೇವರು ನಾಲ್ಕು ದೇಹಗಳಲ್ಲಿದ್ದು ಮಾಡಲಿಕ್ಕೆ ಯಾವ ಅಭ್ಯಂತರವೂ ಇಲ್ಲ, ಯಾವ ಅಡ್ಡಿ ಇಲ್ಲ ಅಂತ ನಾವು ತಿಳ್ಕೋಬೇಕಾಗಿದೆ. ಸೊ ದಟ್ ಈಸ್ ವೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಸ್ವಲ್ಪ ಸಟಲ್ ಆದ ಕಾನ್ಸೆಪ್ಟ್. ಸೊ ಸ್ವಲ್ಪ ಯೋಚನೆ ಮಾಡಿ ಥಿಂಕ್ ಮಾಡಿ ನೋಡಬೇಕಾಗಿದ ವಿಷಯ ಅದು. ಸೊ ಈ ವಿಧವಾಗಿ ಈರೆರಡು ದೇಹಗಳ ಒಳಗೆ ಇದ್ದು ಸಮೀರ ದೇವನು ಶ್ವಾಸ ಜಪ 486,000 ತಾ ರಚಿಸುವನು ದಿವಸವೊಂದಕ್ಕೆ ಒಂದು ದಿನ ಕಷ್ಟ ಮಾಡ್ತಾರೆ. ಮೂರು ವಿಧ ಜೀವರೊಳಗಿದ್ದು ಅಂತ ಹೇಳಿದ್ದಾರೆ. ಸೊ ಮೂರು ವಿಧ ಜೀವರೊಳಗೆ ಅಂತ ಹೇಳಿದಾಗ ನಮಗೆ ಒಂದೊಂದು ದೇಹದಲ್ಲಿ ಕೂಡ ಅಂದ್ರೆ ಈಗ ಒಂದು ತಮೋ ಪ್ರಧಾನ ಜೀವ ಆಗಬಹುದು, ಇಲ್ಲ ಸಾತ್ವಿಕ ಜೀವ ಆಗಬಹುದು, ಎಲ್ಲರೊಳಗೂ ತಗೊಂಡಾಗ ಅವರಿಗೆಲ್ಲರಿಗೂ ನಾಲ್ಕು ವಿಧವಾದ ದೇಹಗಳು ಇದ್ದೇ ಉಂಟು. ಅದಕ್ಕೆ ಅವರಿಗೆ ಆಯಾ ಜಪಗಳು ಬರುತ್ತೆ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಸೊ ಅದೇ ಹೇಳ್ತಾ ಇದ್ದಾರೆ, ಅಂತಹ ಜೀವರೊಳಗಿದ್ದು ಖರಾರಿ ಕರುಣಾಬಲವಿದು ಎಂತುಂಟ ಪವನರಾಯಣಲು ಅಂತ ಹೇಳಿ, ಪವನರಾಯ ವಾಯುದೇವರು ಮುಖ್ಯ ಪ್ರಾಣದೇವರಿಗೆ ಅವರ ಮೇಲೆ ಪರಮಾತ್ಮನಿಗೆ ಖರಾರಿ ಅಂತ ಹೇಳಿ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಖರಾರಿ ಅಂದ್ರೆ ಖರ ಅನ್ನುವ ರಾಕ್ಷಸನ ಶತ್ರುವಾದಂತಹ ಪರಮಾತ್ಮ ಅಂತೇಳಿ ನಮಗೆ ಅರ್ಥ. ಸೊ ಇಲ್ಲಿ ಖರಾರಿ ಅಂದ್ರೆ ಖರ ಅಸುರ, ಈ ಖರ ಅನ್ನುವ ಅಸುರಗೆ ಶತ್ರುವಾದ ಪರಮಾತ್ಮನ ರೂಪ ಅಂದ್ರೆ ಯಾವ ಅವತಾರವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಎರಡನ್ನು ನಾವು ತಗೋಬಹುದು. ಖರಾಸುರನ ಶತ್ರುವಾದವನು ಅಂತ ಹೇಳಿದರೆ ಶ್ರೀಕೃಷ್ಣನಿಗೂ ಅನ್ವಯವಾಗುತ್ತೆ, ರಾಮದೇವರಿಗೂ ಅನ್ವಯ ಆಗುತ್ತೆ. ಹಾಗಾದರೆ ಈಗ ಬಕಾಸುರ ಅಂದ್ರೆ ಎರಡು ವಿಧವಾದ ಬಕಾಸುರ ಇದೆ, ಬೇರೆ ಬೇರೆ ಜೀವರಾಶಿ, ಒಂದೇ ಬಕಾಸುರ ಅಲ್ಲ. ಒಂದು ಬಕಾಸುರನ ಸಂಹಾರವನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡಿದ್ದಾನೆ, ಇನ್ನೊಂದು ಬಕಾಸುರನ ಸಂಹಾಸವನ್ನು ಭೀಮಸೇನ ದೇವರು ಮಾಡಿದ್ದಾರೆ. ಭೀಮಸೇನ ದೇವರು ಮಾಡಿದಂತಹ ಬಕಾಸುರ ಅವನು ಮನುಷ್ಯ ರೂಪದಲ್ಲೇ ಅಂದ್ರೆ ಒಂದು ರಾಕ್ಷಸನ ರೂಪದಲ್ಲೇ ಇದ್ದು ಬಂದಿದ್ದಾನೆ. ಕೃಷ್ಣ ಪರಮಾತ್ಮ ಮಾಡಿದಂತಹ ಬಕಾಸುರ ಬಕ ಪಕ್ಷಿ ಎಲೆ ರೂಪದಲ್ಲಿ ಬಂದು ಸಂಹಾರ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ ಬಂದಂತಹ ರಾಕ್ಷಸನ ಸಂಹಾರ. ಅದೇ ವಿಧವಾಗಿ ಖರ ಅಸುರ, ಖರ ಅನ್ನುವ ರಾಕ್ಷಸ ಕೃಷ್ಣಾವತಾರದಲ್ಲಿ ಖರ ಅನ್ನುವ ರಾಕ್ಷಸ ಒಂದು ಕತ್ತೆಯ ರೂಪದಲ್ಲಿ ಬಂದು ಪರಮಾತ್ಮನ ಹತ್ರ ಜಗಳಾಡಲಿಕ್ಕೆ ಬಂದರೆ ಪರಮಾತ್ಮ ಖರ ಅನ್ನುವ ರಾಕ್ಷಸನ ಸಂಹಾರವನ್ನು ಮಾಡಿದ್ದಾನೆ. ಅದಕ್ಕೆ ಕೃಷ್ಣನಿಗೆ ಖರಾರಿ ಖರಾಸುರ ಸಂಹಾರಿ ಅಂತ ಒಂದು ಹೆಸರು. ರಾಮದೇವರ ಅವತಾರದಲ್ಲಿ ಖರದೂಷಣ ಮುಖ ಸಾಧಕರ ಅಂತ ಖರದೂಷಣ ಖರ ಆ ಖರದೂಷಣ ಅನ್ನುವ ರಾಕ್ಷಸರನ್ನು ವನವಾಸ ಸಮಯದಲ್ಲಿ ಶ್ರೀಕೃಷ್ಣ ಶ್ರೀರಾಮದೇವರು ಲಕ್ಷ್ಮಣ ಸೀತಾದೇವಿ ಇರುವಾಗ ಒಂದ್ಸಾರಿ ಖರದೂಷಣರು ಸೈನ್ಯ ಸಮಸ್ತ ಸೈನ್ಯವನ್ನು ತಗೊಂಡು ಬಂದಾಗ ರಾಮದೇವರೊಬ್ಬರೇ ಲಕ್ಷ್ಮಣನ್ನು ಸೀತನ್ನು ಕಾಯಿ ಅಂಥೇಳಿ ತಾವು ಒಬ್ಬರೇ ಅಲ್ಲೇ ನಿಂತುಕೊಂಡು ಒಂದೇ ಅಲ್ಲಿಂದ ಕದಲಿದೆ ಒಂದು ಜಾಗದಲ್ಲಿ ನಿಂತುಕೊಂಡು ಅಷ್ಟು ಜನರ ಸಂಹಾರವನ್ನು ಮಾಡ್ತಾರೆ. ಆ ಖರಾಸುರನ ಸಂಹಾರ ಮಾಡಿದ ಕಾರಣದಿಂದ ಖರ ಅರಿ ಖರ ಶತ್ರು ಅಂಥೇಳಿ ರಾಮದೇವರಿಗೂ ಅನ್ವಯವಾಗುತ್ತೆ. ಸೊ ಈ ವಿಧವಾಗಿ ಖರ ಅರಿಯಂತಹ ಆ ಪರಮಾತ್ಮನ ಕರುಣಾಬಲವು ಇದು ಎಂತುಂಟು ಅಂಥೇಳಿ ಈ ಮುಖ್ಯ ಪ್ರಾಣದೇವರಲ್ಲಿ ಆ ಪರಮಾತ್ಮನ ಕರುಣಾಬಲ ಅತ್ಯಧಿಕವಾಗಿದೆ. ಆ ದೇವರು ಸಂಪೂರ್ಣ ಒಳೆದಿದ್ದಾನೆ ಇವರನ್ನ, ಮುಖ್ಯ ಪ್ರಾಣದೇವರನ್ನ ಅಂಥೇಳಿ ಆ ಮುಖ್ಯ ಪ್ರಾಣದೇವರ ಸ್ತೋತ್ರವನ್ನು ಮಾಡುವುದರ ಮೂಲಕವಾಗಿ ನಾವು ಧನ್ಯರಾಗುತ್ತೀವಿ. ಸೊ ಈ ವಿಧವಾಗಿ ಆ ಮುಖ್ಯ ಪ್ರಾಣದೇವರ ಸ್ಮರಣೆ, ಆ ಮುಖ್ಯ ಪ್ರಾಣದೇವರ ಮೂಲಕವಾಗಿ ಪರಮಾತ್ಮನ ಸ್ಮರಣೆಯನ್ನು, ಆ ಪರಮಾತ್ಮನ ಅತ್ಯಧಿಕವಾದ ಮಹಿಮೆಯನ್ನು ಈ ಶ್ಲೋಕದಲ್ಲಿ, ಈ ಪದ್ಯದಲ್ಲಿ ನಾವು ಕಾಣಬೇಕು. ಸೊ ಈ ಎರಡು ದೇಹಗಳ ಒಳಗಿದ್ದು ಸಮೀರ ದೇವನು ಶ್ವಾಸ ಜಪನು 400 ಅಧಿಕವಾಗಿ 86,000 ತಾ ರಚಿಸುವನ್ನು ಮಾಡುತ್ತಾರೆ. ದಿವಸ ಒಂದಕ್ಕೆ 3 ವಿಧ ಜೀವರ ಒಳಗೆ ಇದ್ದು ಖರಾರಿ ಕರುಣಾಬಲವು ಇದೆಂತುಂಟೋ ಪವನರಾಯಣುಡು ಅಂತೇಳಿ ಹೇಳಿದ್ದಾರೆ. ಇದಾದ ಮೇಲೆ ಕೊನೆಯ ಪದ್ಯ 45ನೇ ಪದ್ಯ. ಶ್ರೀಧವ ಜಗನ್ನಾಥ ವಿಠಲನು ತಾ ದಯದಿ ವದನದೊಳು ನುಡಿದ ಉಪಾದಿಯಲ್ಲಿ ನಾ ನುಡಿದೇನಲ್ಲದೆ ಕೇಳಿ ಬುಧಜನರು ಸಾಧುಲಿಂಗ ಪ್ರದರ್ಶಕರು ನಿಷೇಧಿಸಿದರೇನಹುದು ಎನ್ನ ಅಪರಾಧವು ಏನು ಇದರ ಒಳಗೆ ಪೇಳುವುದು ತಿಳಿದ ಕೋವಿದರು ಅಂಥೇಳಿ ಇಲ್ಲಿ ಸಮರ್ಪಣೆ ಪರಮಾತ್ಮನಿಗೆ ವಿನಯಪೂರ್ವಕವಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇತರ ಅಂತರ್ನಿಹಿತವಾದ ಶಬ್ದಗಳ ಅರ್ಥಗಳು ಕೂಡ ಇದೆ, ಅದು ಏನಂತ ನೋಡೋಣ. ಶ್ರೀಧವ ಶ್ರೀಪತಿ ಲಕ್ಷ್ಮೀಪತಿಯಾದಂತಹ ಜಗನ್ನಾಥ ವಿಠಲನು, ಜಗನ್ನಾಥ ವಿಠಲ ಅವರಿಗೆ ಅಂಕಿತ ಶಬ್ದ ಇದು, ಅಂಕಿತ ಆ ಪರಮಾತ್ಮನ ಜಗನ್ನಾಥ ವಿಠಲನ ಅಂಕಿತವನ್ನು ಇದೆ ಅವರಿಗೆ. ಸೊ ಜಗನ್ನಾಥ ವಿಠಲನು ತಾ ದಯದಿ ತಾನು ದಯದಿಂದ ವದನದೊಳು ತಮ್ಮ ಬಾಯಿ ಒಳಗೆ ಜಗನ್ನಾಥ ದಾಸರ ಬಾಯಿ ಒಳಗೆ ನುಡಿದ ಉಪಾದಿಯಲ್ಲಿ ಅಂದರೆ ತಾವು ತಮ್ಮದೇನೂ ಇಲ್ಲ, ಆ ದೇವರೇ ಬಂದು ಪ್ರೇರಣೆ ಕೊಟ್ಟು ಆ ದೇವರೇ ಬಾಯಿಯಲ್ಲಿ ನಿಂತು ನುಡಿಸಿದ್ದಾರೆ ಅನ್ನುವ ಒಂದು ಅನುಸಂಧಾನದವರು ಹೇಳ್ತಾ ಇದ್ದಾರೆ. ಸೊ ಅವರು ತಮ್ಮ ಬಾಯಿ ಒಳಗೆ ಇದ್ದು ನುಡಿಸಿದ್ದಾರೆ, ನುಡಿದ ಉಪಾದಿಯಲ್ಲಿ ನಾನು ನುಡಿದೆ, ಅವರು ಹೇಗೆ ಹೇಳಂದೆ ಹಾಗೆ ಹೇಳಿದ್ದೀನಿ, ನಾನು ನುಡಿದೇನು ಅಲ್ಲದೆ ನಾನು ಹಾಗೆ ಹೇಳಿದ್ದೀನಲ್ಲದೆ ಕೇಳಿ ಬುಧನರು, ಇದನ್ನು ಕೇಳಿ ಬುಧ ಜನರು ಜ್ಞಾನಿಗಳು ಬುಧರು ಅಂದ್ರೆ ಬುದ್ಧಿಮಂತರಾದ ಜ್ಞಾನ ಇರುವಂತಹ ಪರಮಾತ್ಮನ ತಿಳುವಳಿಕೆ ಇರುವವರು ಯಾರಿದ್ದಾರೋ ಆ ಜ್ಞಾನಿ ಜನರೆಲ್ಲ ಕೂಡ ಇದನ್ನು ಕೇಳಬೇಕು. ಸಾಧುಲಿಂಗ ಪ್ರದರ್ಶಕರು ಅಂಥೇಳಿ ಪ್ರಯೋಗ ಮಾಡಿದ್ದಾರೆ. ಸಾಧುಲಿಂಗ ಪ್ರದರ್ಶಕರು ಅಂದರೆ ಸಾಧುಲಿಂಗ ಅಂದರೆ ಇದು ಒಂದು ಡಾಂಭಿಕ ಆಚಾರ, ಅಂದರೆ ಕೇವಲ ಡಾಂಭಿಕವಾಗಿ ಸಾಧುಲಿಂಗ ಪ್ರದರ್ಶನ ಮಾಡುವವರು, ಅಂದರೆ ಅವರಿಗೆ ಸಾಧು ಕೇವಲ ಬಾಹ್ಯ ಶುದ್ಧಿ ಮಾತ್ರವೇ ಇದೆ, ಅಂತಃಶುದ್ಧಿ ಇಲ್ಲ. ಅಂತಃಶುದ್ಧಿ ಇಲ್ಲದೆ ಬಾಹ್ಯಶುದ್ಧಿ ಮಾತ್ರ ಇರುವಂತಹ ಸಾಧುಗಳೆಂದು ಬೇರೆಯವರಿಗೆ ಪ್ರದರ್ಶನ ಕೊಡುವಂತಹ ದೇಹ ಪ್ರದರ್ಶನ ಮಾತ್ರ ಮಾಡ್ತಾರೆ. ಅವರ ಸಾಧುಲಿಂಗತ್ವ ಅಂದ್ರೆ ಲಿಂಗ ಅಂದ್ರೆ ಏನು, ವಾಟ್ ಎವರ್ ಇಸ್ ಸಿಂಬ, ನಾವು ಲಿಂಗದೇಹ ಅಂತ ಹೇಳುವುದು ಅಲ್ಲಿ ಬೇರೆ ಅರ್ಥ. ಲಿಂಗ ಇಲ್ಲಿ ಲಿಂಗ ಅಂತ ಹೇಳಿದ್ರೆ ಈ ದೇ ಜಸ್ಟ್ ಶೋ ಆಫ್ ಶೋ ಮಾಡ್ತೀವಿ ಅಂತ ಹೇಳಿ, ಅದಕ್ಕೆ ಲಿಂಗ ಅಂದ್ರೆ ಲಿಂಗ ಪ್ರದರ್ಶನ ಅಂತ ಹೇಳಿ. ಲಿಂಗ ಪ್ರದರ್ಶನ ಅಂದ್ರೆ ವಾಟ್ ಎವರ್ ಇಸ್ ಎಕ್ಸ್ಟರ್ನಲಿ ಶೋನ್ ನಮಗೆ. ಅದಕ್ಕೆ ಲಿಂಗದೇಹ ಅಂತ ಯಾಕೆ ಕರೀತಾರೆ ಅಂದ್ರೆ ಅದು ಸ್ವರೂಪ ದೇಹದ ಬಾಹ್ಯವಾಗಿರುತ್ತೆ. ಲಿಂಗ ಲಿಂಗ ಅಂದ್ರೆ ಬಾಹ್ಯದಲ್ಲಿ ಇರುವಂತಹದ್ದು. ಸೊ ಆಗ ಅದನ್ನು ನೋಡು ಸಿಂಬಲೈಸ್ ಮಾಡುತ್ತೆ, ಲಿಂಗ ಅಂದ್ರೆ ಸಿಂಬಲೈಸ್ ಮಾಡುವಂತಹದ್ದು. ಎಲ್ಲಿ ಸ್ವರೂಪ ದೇಹ ಇದೆ ಅಂದ್ರೆ ಎಲ್ಲಿ ಲಿಂಗ ದೇಹ ಇದೆ ಅದರ ಒಳಗೆ ಒಂದು ಸ್ವರೂಪ ದೇಹ ಇದೆ ಅಂತೇಳಿ. ಸೊ ಆ ಲಿಂಗ ದೇಹ ದಟ್ ರೆಪ್ರೆಸೆಂಟ್ಸ್ ದ ಪ್ರೆಸೆನ್ಸ್ ಆಫ್ ಸ್ವರೂಪ ದೇಹ ಇನ್ಸೈಡ್ ದಟ್. ಸೊ ಆ ಕಾರಣದಿಂದ ಅದಕ್ಕೆ ಲಿಂಗ ದೇಹ ಅಂತ ಕರೀತಾರೆ. ಲಿಂಗ ಅಂದ್ರೆ ಪ್ರದರ್ಶನ. ಸೊ ಅಲ್ಲಿ ವಾಟ್ ಎವರ್ ರೆಪ್ರೆಸೆಂಟ್ಸ್ ರೆಪ್ರೆಸೆಂಟೇಟಿವ್ ಆಗಿರುವಂತಹದ್ದು ಸಾಧುಲಿಂಗ ಸಾಧು ವನ್ನು ರೆಪ್ರೆಸೆಂಟ್ ಮಾಡಿದಂತೆ ಮಾಡ್ತಾರೆ. ಅದು ಕೇವಲ ಪ್ರದರ್ಶನಾರೂಪಕವಾಗಿರುತ್ತೆ, ಅಂದ್ರೆ ಪ್ರಿಟೆಂಡ್ ಮಾಡುವಂತಹ ಅವರು ಅಂತೇಳಿ. ಇಂತಹ ಅವರು ಯಾರಾದ್ರೆ ಇದ್ದಾರೋ ಅವರು ನಿಷೇಧಿಸಿದರೆ ಏನಹುದು, ಅಯ್ಯೋ ಈ ಗ್ರಂಥ ಏನು ಸಣ್ಣಾಗಿಲ್ಲರಿ, ಇದು ಯಾ ಹರಿಕಥಾಂಸಾರ ಏನಿಲ್ಲರಿ, ಕೇವಲ ಒಂದು ವ್ಯರ್ಥವಾದ ಗ್ರಂಥ ಅಂತ ಹೇಳಿ ಇದನ್ನು ಓದಬೇಕಾಗಿಲ್ಲ, ಇದೆಲ್ಲ ಬೇಕಾಗಿಲ್ಲ ನಿಮ್ಗೆ ಅಂತ ಯಾರಾದರೂ ನಿಷೇಧ ಮಾಡಿದರೆ ಏನಹುದು, ಏನಾಗುತ್ತೆ, ಎನ್ನ ಅಪರಾಧವು ಏನು ಇದರೊಳಗೆ. ಅವರು ಇದನ್ನು ನಿಷೇಧ ಮಾಡಿದರೆ ಅದು ನನ್ನ ತಪ್ಪಿಲ್ಲ, ನನ್ನ ಅಪರಾಧ ಇಲ್ಲ, ಇದರಲ್ಲಿ ಏನಾದರೂ ತಪ್ಪು ಫಲಾನ ತಪ್ಪಿದೆ, ಇಲ್ಲಿ ತಪ್ಪಿದೆ, ಇಲ್ಲಿ ದೋಷ ಇದೆ ಅಂತ ಯಾರಾದರೂ ನೋಡಿದ್ರೆ ಆ ದೋಷವನ್ನು ತಿಳುತ್ತೆ ಹೇಳಬೇಕೆ ಹೊರತು ಸುಮ್ಮನೆ ಏನು ನೋಡದೆ ಈ ಗ್ರಂಥ ಬೇಡ ಇದನ್ನು ನಿಷೇಧ ಮಾಡೋಣ ಅಂಥೇಳಿ ಕೇವಲ ಅಲ್ಪಜ್ಞಾನದಿಂದ ಈ ಗ್ರಂಥವನ್ನೇ ನಿಷೇಧ ಮಾಡಿದರೆ ಅದು ಸರಿಯಿಲ್ಲ. ಅದಕ್ಕೆ ಕೋವಿದರು ತಿಳಿದಂತಹ ಜ್ಞಾನಿಗಳ ಹಾಗೆ ಮಾಡಕೂಡದು. ನಿಜವಾಗಿ ಅವರು ಕೋವಿದರಾಗದ್ರೆ, ಅವರು ತಿಳಿದ ಕೋವಿದರು, ಅಪರಾಧ ಏನಿದೆ ಇದನ್ನು ಸರಿಯಾಗಿ ನಿಜವಾಗಿ ಅವರು ಕೋವಿದರು ಅಂದ್ರೆ ಜ್ಞಾನಿಗಳಾದರೆ ತಿಳ್ಕೊಂಡು ಇದರಲ್ಲಿ ಏನ್ ತಪ್ಪಿದ ಬೇಕಂದ್ರೆ ತೋರಿಸಲಿ, ತಪ್ಪಿದೆ ಇದು ಅಂತ ತೋರಿಸಲಿ ಅಷ್ಟೇ ಹೊರತು ಸುಮ್ಮನೆ ನಿಷೇಧ ಮಾಡಿದ್ರೆ ಅದರಿಂದ ಏನು ಲಾಭ ಇಲ್ಲ. ಅಂದ್ರೆ ಬೇಸಿಕ್ ಆಗಿ ಇದನ್ನು ನಿಷೇಧ ಮಾಡಕೂಡದು. ಯಾರಾದರೂ ನಿಷೇಧ ಮಾಡಿದರೆ ಅವರವರ ಅದು ಸ್ವರೂಪಕ್ಕೆ ತಕ್ಕಂತೆ ಅವರು ಪ್ರವರ್ತನೆ ಮಾಡಿದಂತಾಗತ್ತೆ. ಸೊ ಅದಕ್ಕೆ ಮೂರು ವಿಧ ತ್ರಿವಿಧ ಜೀವರಾಶಿಗಳನ್ನಂತ ಮುಂಚೆ ರೆಪ್ರೆಸೆಂಟ್ ಮಾಡಿದಂತೆ ಮೂರು ವಿಧ ಜ್ಞಾನ ಮುಕ್ತಿಯೋಗ್ಯರಾದ ಜೀವರಾಶಿಗಳು ಈ ಗ್ರಂಥವನ್ನು ತಾವು ಇದರ ಒಳಗಿರುವಂತಹ ಸ್ವಾರಸ್ಯವನ್ನು ಗ್ರಹಣ ಮಾಡಿ ಇದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಅದೇ ತಮಯೋಗ್ಯ ಜೀವಿಗಳು ಇದನ್ನು ನಿಂದನೆ ಮಾಡಿ ಇದು ಕೇವಲ ಏನು ಹೇಳುವಂತಹದ್ದು ತಪ್ಪು ತಪ್ಪುಗಳಿದೆ, ಇದು ಏನು ಇದು ನಿಷೇಧ ಮಾಡಬೇಕಾಗಿದೆ ಅಂತ ಹೇಳಿ ನಿಂದನೆ ಮಾಡ್ತಾರೆ. ನಿತ್ಯ ಸಂಸಾರಿಗಳು ಇದು ಏನೋ ಏನೋ ಇದರ ನಮ್ಗೆ ಗೊತ್ತಿಲ್ಲ, ಏನಿದೆ ಇದು ಅಷ್ಟು ಏನು ಇಂಪಾರ್ಟೆಂಟ್ ಇಲ್ಲೋ ನಮ್ಗೆ ಗೊತ್ತಿಲ್ಲ ಅಂತೇಳಿ ಮಿಶ್ರ ಜ್ಞಾನದಿಂದ ಸಂದೇಹ ಜ್ಞಾನದಿಂದ ಇದು ಬೇಕೋ ಬೇಡವೋ ಬೇಕೋ ಬೇಡವೋ ಅಂತೇಳಿ ಸಂದೇಹದಲ್ಲೇ ಒದ್ದಾಡ್ತಾರೆ. ಸೊ ಅವರವರು ಅವರವರ ಸ್ವಭಾವಾನುಸಾರವಾಗಿ ಈ ಗ್ರಂಥವನ್ನು ತಾವು ಡಿಫರೆಂಟ್ ವೇಸ್ ನಲ್ಲಿ ನೋಡಬಹುದು. ಆದರೆ ಇದನ್ನು ನಾನು ಜಗನ್ನಾಥ ಪೀಠದನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ, ಅವರು ನನ್ನಲ್ಲಿದ್ದು ನುಡಿಸಿದ್ದಾರೆ. ಸೊ ಇದನ್ನು ನೀವು ಸ್ವೀಕಾರ ಮಾಡುವುದು ನಿಮಗೆ ಬಿಟ್ಟಿದ್ದು, ನಿಮ್ಮ ನಿಮ್ಮ ಯೋಗ್ಯತಾನುಸಾರ ನೀವು ಸ್ವೀಕಾರ ಮಾಡ್ತೀರಿ ಅಂತ ಹೇಳಿ ಇದನ್ನು ತಿಳಿಸಿ ಇಲ್ಲಿಗೆ ಅವರು ಇದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ನಾವು ಮತ್ತಿದೊಂದು ಸಾರಿ ಓದ್ಬಿಟ್ಟು, ಶ್ರೀಧವ ಜಗನ್ನಾಥ ವಿಠಲನು ತಾ ದಯದಿ ವದನದೊಳು ನುಡಿದ ಉಪಾದಿಯಲ್ಲಿ ನಾ ನುಡಿದೇನು ಅಲ್ಲದೆ ಕೇಳಿ ಬುಧಜನರು ಸಾಧುಲಿಂಗ ಪ್ರದರ್ಶಕರು ನಿಷೇಧಿಸಿದರೆ ಏನಹುದು ಏನಾಗತ್ತೆ ಎನ್ನ ಅಪರಾಧವು ಏನು ಇದರೊಳಗೆ ಹೇಳುವುದು ತಿಳಿದಕ್ಕೋದರು ನನ್ನ ಅಪರಾಧ ಏನಿದೆ ಇದರೊಳಗೆ ಹೇಳ್ರಿ ಅಂತ ಹೇಳಿ ಅವರು ಭಿನ್ನ ಮಾಡಿಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಅಂತೇಳಿ ಇಲ್ಲಿಗೆ ಈ ನಾಡಿ ಪ್ರಕರಣ ಸಂಧಿ ಮುಗಿತು. ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾಮಸ್ಮರಣ ಸಂಧಿ, ಇದು ಬಹಳ ಸರಳವಾದ ನಾಮಸ್ಮರಣ ಸಂಧಿ, ಸ್ವಲ್ಪ ಸರಳವಾಗಿರುತ್ತೆ. ಸೊ ಅದನ್ನು ನಾವು ಅರ್ಥವಂತವಾಗಿಯೂ ಇರುತ್ತೆ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಎಲ್ಲರೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸ್ಸಿಂದ ಹೇಳುವ ಬುದ್ಧ್ಯಾತ್ಮನ ವಾನು ಸುಸ್ವಹ ವಾತ್ ಕರೋಮಿ ಇದ್ದ ಸಕಲ ಪರಸ್ಮೈ ಶ್ರೀಮನ್ನಾರಾಯಣ ಇದು ಸಮರ್ಪಯಾಮಿ.